ಜಯತಿ ಹರೇ ರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನೇನೋಸೌ ಶ್ರೀಪತಿರ್ ಮಾನದೋ ನಃ ಜಯ ತ್ಯಜೋ ಅಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನ ಮರೀಚಿ ಮಾರಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯ ತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾ ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ಅನ್ವಯ ವ್ಯತಿರೇಕ ಪೂಜೆ, ಪೂಜೆ ಅಂದರೆ ಏನು, ಹೇಗೆ ಮಾಡಬೇಕು ಎಂಬುದು ಅನ್ವಯ ವ್ಯತಿರೇಕ ಹೇಳಿಬಿಟ್ಟು ಅದು ಅದನ್ನು ಎಲ್ಲಿ ಮಾಡಬೇಕು ಅಂತ ಹೇಳುವಾಗ ನೆಕ್ಸ್ಟ್ ಬಂದದ್ದು, ನೆಕ್ಸ್ಟ್ ಪದ್ಯದಲ್ಲಿ ಪ್ರತಿಮೆಗಳು ಬ್ರಾಡ್ಲಿ ಸ್ಪೀಕಿಂಗ್ ಎರಡು ರೀತಿಯಾಗಿದೆ, ಛಲ ಪ್ರತಿಮೆ ಜಡ ಮತ್ತು ಚೇತನ, ಬೇಸಿಕಲಿ ಜಡವಾದ ವಸ್ತುಗಳಲ್ಲಿ ಮತ್ತು ಚೇತನ ಇರುವಂತಹ ವಸ್ತುಗಳಲ್ಲಿ ಅಂತ ಎರಡು ಗ್ರೂಪ್ ಮಾಡಿಬಿಟ್ಟು ಈ ಜಡ ಪ್ರತಿಮೆಗಳಲ್ಲಿ ಜಡ ಪ್ರತೀಕದಲ್ಲಿ ಹೇಗೆ ದೇವರನ್ನ ಚಿಂತನೆ ಮಾಡಬೇಕು ಎಂಬುದನ್ನ 27th ಅಲ್ಲಿ ವಿಸ್ತಾರವಾಗಿ ಹೇಳಿದ್ರು. ಇದಾದ ಮೇಲೆ ನೆಕ್ಸ್ಟ್ ಬಂದು ಛಲ ಪ್ರತಿಮೆಯನ್ನ ತಗೊಳ್ತಾರೆ. ಛಲ ಪ್ರತಿಮೆ ಶ್ರೇಷ್ಠ. ಛಲ ಪ್ರತಿಮೆಯಲ್ಲಿ ಛಲ ಪ್ರತಿಮೆ ಅಂತ ಹೇಗೆ ಪೂಜೆ ಮಾಡಬೇಕು, ಆ ಛಲ ಪ್ರತಿಮೆಯಲ್ಲಿ ಎರಡು ಬಗೆ ಅಂತ ಹೇಳಿ, ಒಂದು ಸ್ತ್ರೀಯರು ಒಂದು ಪುರುಷರು. ಇವರಿಗೆ ನಾವು ಮಾಡ್ತೀವಿ ಛಲ ಪ್ರತಿಮೆಗೆ ಪೂಜೆ ಮಾಡ್ತೀವಿ. ಛಲ ಪ್ರತಿಮೆಗೆ ಪೂಜೆ ಮಾಡಬೇಕಂದ್ರೆ ಅಲ್ಲಿ ಯಾರು ಆ ಛಲ ಪ್ರತಿಮೆಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು, ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು? ಯಾಕಂದ್ರೆ ಎಲ್ಲರೂ ಇರ್ತಾರೆ, ಎಲ್ಲರೂ ಮನುಷ್ಯರು, ಪುರುಷರು ಸ್ತ್ರೀಯರು ಅಂತ ಇರ್ತಾರೆ. ಯಾರಿಗೆ ಬೇಕಾದ್ರೆ ಪೂಜೆ ಮಾಡಬಹುದಾ, ಹೇಗೆ ಮಾಡಬೇಕು ಅಂತ? ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ನೋಡಿ, ವೇದವ್ಯಾಸರು ಸ್ಕಂದ ಪುರಾಣದಲ್ಲೇ ಒಂದು ಮಾತು ಹೇಳ್ತಾರೆ, ಎತ್ರ ಅಪೂಜಿತ ಎತ್ರ ಪೂಜಿತ ನ ಪೂಜ್ಯತೆ, ಎತ್ರ ಅಪೂಜಿತ ನ ಪೂಜ್ಯತೆ ಸ್ತ್ರೀನಿ ವರ್ತಂತಿ. ಯಾರಿಗೆ ಗೌರವ, ಪೂಜೆ ಅಂದ್ರೆ ಗೌರವ, ಗೌರವ ಯಥಾಯೋಗ್ಯವಾಗಿ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡದೇ ಇರೋದು, ಯಾರಿಗೆ ಕೊಡಬಾರದು ಅವರಿಗೆ ಆ ಸ್ಥಾನದಲ್ಲಿ ಇಡೋದು, ಇದು ಎರಡೂ ಮಾಡುವ ಮೂಲಕವಾಗಿ ದುರ್ಭಿಕ್ಷ ಮರಣ ದಾರಿದ್ರ್ಯ ಅಂದ್ರೆ ಮರಣ ಅಂದ್ರೆ ಎಲ್ಲಿ ಮಾಡ್ತಾ ಇದ್ದಾರಲ್ಲ ಎಲ್ಲಿ ಮರಣ ಆಗತ್ತೆ ಅಂದ್ರೆ ದುರ್ಭಿಕ್ಷ ಆಗಲಿ ಮರಣ ಆಗಲಿ ದಾರಿದ್ರ್ಯ ಆಗಲಿ, ಇದು ದಾರಿದ್ರ್ಯ ಅಂದ್ರೆ ಮಾಡಿದ ತಕ್ಷಣ ಅವನು ಬಡತನ ಬಂದು ಬಿಡತ್ತ, ಮಾಡಿದ ತಕ್ಷಣ ಅನರ್ಹರಿಗೆ ಪೂಜೆ ಮಾಡಿದ ತಕ್ಷಣ ಅವನಿಗೆ ಮರಣ ಬಂದ್ಬಿಡತ್ತ, ದುಡ್ಡು ಹೋಗ್ಬಿಡತ್ತ, ಎಲ್ಲವೂ ಕೆಟ್ಟದಾಗತ್ತೆ, ಎಲ್ಲವೂ ಹಾನಿ ಆಗತ್ತ ಅಂದ್ರೆ ಪ್ರತ್ಯಕ್ಷಕ್ಕೆ ಅದು ವಿರೋಧವಾಗಿರತ್ತ, ನೋಡ್ತಾ ಇರ್ತೀವಿ. ಸೊ ಆ ದಾರಿದ್ರ್ಯ ಆ ಒಂದು ಮರಣ ಹೇಳ್ತಾ ಇಲ್ಲ ಇಲ್ಲಿ ಹೇಳುವಂತದ್ದು ಅಧ್ಯಾತ್ಮ, ಇಲ್ಲಿ ಮೋಕ್ಷ ಸಾಧನೆಯಲ್ಲಿ ಹೇಳುವಂತದ್ದು. ಮೋಕ್ಷ ಸಾಧನೆಯಲ್ಲಿ ಆ ಮರಣ ದುರ್ಭಿಕ್ಷ ಆಮೇಲೆ ದಾರಿದ್ರ್ಯ ಅಂತ ಹೇಳೋದು ಈ ಒಂದು ಧರ್ಮ ಮಾಡೋದು, ಧರ್ಮದಿಂದ ಬರುವಂತ ಆ ಪುಣ್ಯ ಜ್ಞಾನ ಇದಕ್ಕೆ ಹೇಳುವಂತದ್ದು. ಸೊ ಒಳಗೆ ಇರುವಂತ ಈ ಒಂದು ದೈವೀ ಸಂಪತ್ತಿಗೆ ಆಗುವಂತ ಭಯಾನಕಗಳನ್ನ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಆ ಛಲ ಪ್ರತಿಮೆ, ನಾವು ಪೂಜೆ ಮಾಡುವಂತ ಪಾದ ಪೂಜೆ ಇತ್ಯಾದಿಗಳನ್ನ ಮಾಡ್ತೀವಲ್ಲ, ಗೌರವ ರೆಸ್ಪೆಕ್ಟ್ ಎಲ್ಲರಿಗೆ ಇಂಗ್ಲಿಷ್ ಹೇಳುವ ರೆಸ್ಪೆಕ್ಟ್ ಯಾವ ಯಥಾಯೋಗ್ಯವಾಗಿ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡೋದು ಬೇರೆ, ಅವರಿಗೆ ದೇವರ ಸನ್ನಿಧಾನ ಅಂತ ತಿಳಿದು ಗೌರವ ಕೊಡುವುದು. ಅರ್ಘ್ಯ ಪಾದ್ಯ ಆಚಮನ ಇದೆಲ್ಲ ನಾವು ಮಾಡ್ತೀವಲ್ಲ, ಕಾಲು ತೊಳೆಯೋದು, ಪಾದ ಪೂಜೆ ಮಾಡೋದು, ಇಂಥದ್ದು ಅವ್ರಿಗೆ ನಾವು ಒಂದು ಸತ್ಕಾರಗಳು ಮಾಡ, ಇದು ದೇವರ ಸನ್ನಿಧಾನ ಅಂತ ಇಟ್ಟುಕೊಂಡು ಮಾಡೋದು. ಮನುಷ್ಯರು ಅಂತ ಆ ಗೌರವ ಎಲ್ಲರಿಗೇನು ಕೊಡಬೇಕು, ಇದು ಸನ್ನಿಧಾನ ಅಂತ ಇಟ್ಟುಕೊಂಡು ಕೊಡೋದು. ಅವರಲ್ಲಿ ದೇವರು ಇದ್ದಾನೆ, ಆ ದೇವರ ಪ್ರತಿಮೆ ಅವರು ಅಂತ ಮಾಡೋದು, ಇದು ಪೂಜಾ. ಇದಕ್ಕೆ ಏನು ಅಂತ ಇಲ್ಲಿ ಹೇಳ್ತಾರೆ, ವಾರಿಜಾಸನ ವಾಯುವೀಂದ್ರ ಉಮಾರಮಣ ನಾಕೇಶ ಸ್ಮರ ಅಹಂಕಾರಿಕ ಪ್ರಾದಿಗಳು ಪುರುಷರ ಕಳೆ ವರದಿ ತೋರಿಕೊಳದ ನಿರುದ್ಧ ದೋಷ ವಿದೂರ ನಾರಾಯಣನ ರೂಪ ಶರೀರ ಮಾನಿಗ ನಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರೂ ಅಂತ ಹೇಳ್ತಾ ಇದ್ದಾರೆ. ಇವರು ಎಂತಾದವರು ಇರಬೇಕು ಅಂದ್ರ, ಇವರು ತಮ್ಮ ಒಳಗೆ ಚಿಂತನೆ. ಯಾಕೆಂದ್ರೆ ಅದು ದೇವರ ಪ್ರತೀಕ, ಚಲ ಪ್ರತಿಮೆಗಳು, ದೇವರ ಪ್ರತಿಮಾ ರೂಪಗಳು, ನಡೆದಾಡುವ ದೇವರು ಅಂತ ಒಂದು ಚಿಂತನೆ. ಜಡ ಒಂದಾಯ್ತು. ಇವಾಗ ಚೇತನದಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ ಅವರಲ್ಲಿ ಇದು ಎಲ್ಲರಲ್ಲಿನೂ ದೇವರು ಇರ್ತಾನೆ, ದೇವತೆಗಳು ಇರ್ತಾರೆ. ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂದ್ರೆ ಇವರುಗಳಿಗೆ ಆ ಒಂದು ಯಥಾಯೋಗ್ಯವಾದ ತಿಳುವಳಿಕೆ ಉಂಟು. ಏನು ತಿಳುವಳಿಕೆ? ಪುರುಷರಾಗಿದ್ದರು, ಪುರುಷರಲ್ಲಿ ಪುರುಷರಿಗೆ, ಪುರುಷರು ಸ್ತ್ರೀಯರು ಅಂತ ಎರಡು ವಿಭಾಗ ಮಾಡಿ. ಪುರುಷರಲ್ಲಿ ಏನು ತಿಳುವಳಿಕೆ ಅಂದ್ರೆ ತನ್ನ ದೇಹವನ್ನ ವಿಶೇಷ, ತನ್ನ ದೇಹದಲ್ಲಿ ದೇವರು ಇದ್ದಾನೆ, ಅಲ್ಲಿ ಚಾಗಿದ್ದಾನೆ ಅವನು. ಆ ದೇವರು, ದೇವರು ಮಾತ್ರ ಇಲ್ಲ, ದೇವತೆಗಳು ಇದ್ದಾರಲ್ಲಿ. ಮುಖ್ಯವಾಗಿ ಯಾವ ದೇವತೆ ತನ್ನ ದೇಹದಲ್ಲಿ ವಿಶೇಷವಾಗಿದ್ದಾನೆ? ಎಲ್ಲಾ 33 ಕೋಟಿ ದೇವತೆಗಳು ಇದ್ದೇ ಇದ್ದಾರೆ. ಮುಖ್ಯವಾಗಿ ಪುರುಷರ ದೇಹದಲ್ಲಿ ವಾರಿಜಾಸನ ಅಂದ್ರೆ ಅವರ ರೈಟ್ ಸೈಡ್. ನಾವು ನಾಡಿಗಳಲ್ಲಿ ಪುರುಷ ನಾಡಿ, ಸ್ತ್ರೀ ನಾಡಿಗಳಂತ ಚಿಂತನೆ ಮಾಡಿದ್ದೀವಿ. ಪುರುಷ ನಾಡಿಗಳಲ್ಲಿ ಪುರುಷಾಭಿಮಾನಿ ದೇವತೆಗಳು, ಸ್ತ್ರೀ ನಾಡಿಯಲ್ಲಿ ಸ್ತ್ರೀ ದೇವತೆಗಳು ಇದ್ದೇ ಇದ್ದಾರೆ. ಇದನ್ನು ವಾಟ್ ಈಸ್ ಡಾಮಿನೇಟಿಂಗ್ ಇನ್ ದಮ್, ಯಾರ ಮುಖ್ಯ ಕೆಲಸ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ವಾರಿಜಾಸನ. ಇಲ್ಲಿ ಇಲ್ಲೇ ಹಿಂದಿನ ಪದ್ಯದಲ್ಲಿ ಬಂದಂತೇನೆ ಪದ್ಮನಾಭ ಜಲಜನಾಭ, ಅಲ್ಲಿ ನೋಡಿ ಜಲಜನಾಭ ಅಂತಾನೆ ಕೊಟ್ಟಿದ್ದಾರೆ. ಇಲ್ಲಿ ವಾರಿಜಾಸನ ಸೇಮ್ ಪದ್ಮನಾಭ ರೂಪವನ್ನೇ ತಗೊಂಡಿದ್ದಾರೆ. ಯಾಕೆಂದ್ರೆ ಮೂಲತಃ ಚಿಂತನೆ ಈ ಬ್ರಹ್ಮಾಂಡದಲ್ಲಿ ಸಾಧನೆ ಮಾಡುವಾಗ ಮೂಲತಃ ಚಿಂತನೆ ಪದ್ಮನಾಭ ರೂಪವೇ ಆಗುತ್ತೆ. ನಾವು ಅನಂತ ಚತುರ್ದಶಿ ಮುಂತಾದ ಮಾಡುವಾಗಲೂ 16 ಲೋಕಗಳು ಅಂತ ಸಿಂಬಾಲಿಕ್ ಆಗಿ ಇಟ್ಟುಕೊಂಡು ಮಾಡ್ತೀವಿ. ಎಲ್ಲವೂ ಈ ಬ್ರಹ್ಮಾಂಡದ ಒಳಗೆ, ಇನ್ಫ್ಯಾಕ್ಟ್ ಬ್ರಹ್ಮಾಂಡದೊಳಗೆ ಮೂಲರೂಪ ನಾರಾಯಣನೇ. ಬ್ರಹ್ಮಾಂಡಕ್ಕೆ ಮಾತ್ರ ಸೀಮಿತ ಮಾಡಿದ್ದಾಗ ಮೂಲ ರೂಪ ಅಂತ ಹೇಳಿದ್ರೆ, ಬ್ರಹ್ಮಾಂಡದಲ್ಲಿ ಮೂಲ ರೂಪ ಅಂತ ಹೇಳಿದ್ರೆ ಪದ್ಮನಾಭನ ರೂಪವನ್ನೇ ತಗೊಳ್ತಾರೆ. ಸೊ ಆ ಪದ್ಮನಾಭ ರೂಪದಿಂದ ಎಲ್ಲವೂ ಬಂತು ಅಂತ ಹೇಳ್ತಾರೆ, ಎಲ್ಲವೂ ಆವಿರ್ಭಾವ ಆಯ್ತು ಅಂತ ಹೇಳ್ತಾರೆ. ಪದ್ಮನಾಭ ರೂಪದಿಂದಲೇ ಆ ಪದ್ಮನಾಭ ರೂಪನೇ ಅದು ಫಸ್ಟ್ ಒಂದು ನಾರಾಯಣ ರೂಪ ಬರುತ್ತೆ, ನಾರಾಯಣ ರೂಪ, ಪದ್ಮನಾಭ ರೂಪ, ವಿರಾಟ ರೂಪ ಅಂತ ಈ ಮೂರು ಪುರುಷ ರೂಪಗಳು ಅಂತಾನೆ ಹೇಳ್ತಾರೆ. ವಾಸುದೇವ ರೂಪನೇ ತಗೊಂಡಿದ್ದೀವಿ ನಾವು ಅಲ್ಲಿನೂ ಪುರುಷ ರೂಪತ್ರಯ ಎಂಬುದಲ್ಲಿ, ಅದೇ ಇಲ್ಲಿ ಪದ್ಮನಾಭ ರೂಪ. ಸೊ ಪದ್ಮನಾಭವನ್ನ ಮೂಲವಾಗಿ ಯಾಕೆ ಪದ್ಮನಾಭವನ್ನ ಇಟ್ಟುಕೊಳ್ತೀವಿ ಅಂದ್ರೆ ಆ ಒಂದು ದೇವರ ನಾಭಿಸ್ಥಾನ, ಅದೇ ಎಲ್ಲದಕ್ಕೇನು ಆಧಾರವಾಗಿ ಇರುವಂತದ್ದು. ಆ ನಾಭಿ, ಆ ನೀರು, ಆ ನೀರಲ್ಲಿ, ಆ ನಾಭಿಯಲ್ಲಿ ಇರುವಂತ ಆ ನೀರಲ್ಲಿ ಬಂದ ಕಮಲ ಲಕ್ಷ್ಮೀ ದೇವಿ ಆಗ್ತಾಳೆ. ಆ ಲಕ್ಷ್ಮಿಯಲ್ಲಿ ಬಂದವರು ಸ್ವಲ್ಪ ಜಲಜನಾಭ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ವಾರಿ ನೀರಾಯ್ತು, ನೀರು ವಾರಿ. ಇಲ್ಲಿ ವಾರಿ ನೀರು ಮಾತ್ರ ಇಲ್ಲ, 24 ತತ್ವಗಳು. ಅದು ವಾರಿ ಎಂಬ ಶಬ್ದದಿಂದ ಭೋಜನ ಸಂಧಿಯಲ್ಲಿ ಇನ್ನು ನೋಡಿದ್ದೀವಿ. ಆ 24 ತತ್ವಗಳು ಜತೆಯಲ್ಲಿ ಆ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟುಕೊಂಡು, ದೇವರು ಎಲ್ಲರನ್ನೂ ತನ್ನೊಳಗೆ ಇಟ್ಟುಕೊಂಡು ಲಕ್ಷ್ಮೀ ದೇವಿ ಮೂಲಕ ಸೃಷ್ಟಿ ಮಾಡಿದ್ದಾನೆ. ಇದೇ ಸೃಷ್ಟಿ ಆರಂಭದಲ್ಲಿ ಬರುತ್ತೆ. ಅದೇ ಇಲ್ಲಿ ಪದ್ಮನಾಭ ರೂಪಿ ಅವನ ನಾಭಿ, ನಾಭಿ ನಾಭಿ ಅಂತ ಹೇಳುವ ಮೂಲಕವಾದ ನಾಭಿ ನೇಮಿ ಎಂಬ ಚಿಂತನೆಯನ್ನು ಬರಬೇಕು ನಮ್ಗೆ. ಅದು ಉಪನಿಷತ್ತುಗಳಲ್ಲಿ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳಿರುವಂತ ಒಂದು ಚಿಂತನೆ, ಉಪಾಸನೆ ಅದು. ನಾಭಿ ಅಂದ್ರೆ ಇಟ್ ಈಸ್ ದ ಸೆಂಟರ್, ಇಟ್ ಈಸ್ ದ ಆಕ್ಸಿಸ್ ಅಂಬೋದು. ಅದು ದೇವರ ನಾಭಿಯಿಂದ ನಾವು ಇಮ್ಯಾಜಿನ್ ಮಾಡೋ ದೇವರ ಒಂದು ಮನುಷ್ಯಾಕಾರ ತಂದು ಅವನು ನಾವನಿಗೆ ಒಂದು ನಾಭಿ, ಅಲ್ಲಿಂದ ಒಂದು ಕಮಲ, ಹೀಗೆ ಚಿತ್ರ ಬಿಡಿಸ್ತೀವಿ. ಬಟ್ ಬೇಸಿಕಲಿ ನಾಭಿ ಅಂತ ಹೇಳೋವಾಗ ಹೀ ಇಸ್ ದ ಆಕ್ಸಿಸ್, ಅವನೇ ಸುತ್ತ ಇರುವಂತ ಆ ನೇಮಿನ ಅವನೇ ಅಂಬೋ ಚಿಂತನೆ. ಒಂದು ವೀಲ್ಗೆ ಹೇಗಿರುತ್ತೋ ಎರಡು ಮುಖ್ಯ, ನಾಭಿ ನೇಮಿ, ಹಾಗೆ ಚಿಂತನೆ. ಸೊ ಅಲ್ಲಿ ಅವನು ಸ್ವತಃವಾಗಿ ಅವನು ಹೇಗೆ ಮಾಡ್ತಾನೆ ಅಂದ್ರೆ ಆ ಲಕ್ಷ್ಮೀ ದೇವಿ ದ್ವಾರ ಕಾರಣಕಾರಿಯ ಪ್ರಕೃತಿಯೊಡಗು ಅಂತ ಅನೇಕ ಕಡೆ ಬಂದಿದೆ. ಭಾರ್ಯರಿಂದೊಡಗೋಡಿ ಕಾರ್ಯ ಕಾರಣ ಅಲ್ಲಿನೂ ಬಂದಿದೆ. ಸೊ ಹೀಗೆ ಜಡ ಪ್ರಕೃತಿ ಮೂಲಕವಾಗಿ ಅವನು ಸೃಷ್ಟಿ ಮಾಡ್ತಾನೆ. ಹಾಗೆ ಕುಂಬಾರ ಸೃಷ್ಟಿ ಮಾಡಿದಾನೋ ಹಾಗೆ, ಅದು ಎಕ್ಸಾಂಪಲ್ಗೆ ಕೊಡೋದು. ಸೊ ಹೀಗೆ ಅವನು ಮಾಡುವಾಗ ವಾರಿ ಜ ಅಲ್ಲಿ ಕಮಲ ಅಂದ್ರೆ ಈ ಬ್ರಹ್ಮಾಂಡದೊಳಗೆ ತಕೊಂಡ್ರೆ ಎಲ್ಲವೂ ಪ್ರಾಕೃತ, ಅದಕ್ಕೆ ಆ ಕಮಲ. ಆ ಕಮಲವೇ 14,000 ಅಂತ ಹೇಳ್ತೀವಿ. 14,000 ದಳ ಉಳ್ಳ ಕಮಲ ಅಲ್ಲಿ, ಅಲ್ಲಿಂದ ಮುಖ್ಯವಾಗಿ 14 ದಳಗಳು. ಅದಕ್ಕೆ ನಾವು ಇನ್ಸೈಡ್ ಚಿಂತನೆ, ಅನಿರುದ್ಧ ದೇಹದಲ್ಲಿ ನಾವು ಚಿಂತನೆ ಮಾಡಲ್ಲ. ಸ್ಥೂಲ ದೇಹದಲ್ಲಿ ಮಾಡುವಾಗ ಮೇಲೆ ಒಂದು 8 ಇಟ್ಟುಕೊಂಡು ಕೆಳಗೆ ಒಂದು 6 ಇಟ್ಟುಕೊಳ್ತೀವಿ, 14. 14 ಕಮಲಗಳು, 14 ಮುಖ್ಯವಾಗಿ ತಕ್ಕೊಳ್ಳುವ ಉದ್ದೇಶವೂ ಹಾಗೆ ಆಗಿದೆ.
ಸೊ ಈ 14 ಅದೇ ಲೋಕಮಯವಾಗಿ ಆಗತ್ತೆ. ಇದನ್ನೇ ಈ ಅಂದ್ರೆ ಲಕ್ಷ್ಮೀದೇವಿ ಆಗೋದಿಲ್ಲ, ಚಿತ್ಪ್ರಕೃತಿ ಬೇರೆ, ಅವಳಿಂದ ನಿಯಮಿಸಲ್ಪಡುವಂತ ಆ ಜಡ ಮೂಲ ಪ್ರಕೃತಿ, ದಟ್ ಈಸ್ ದ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಆಗತ್ತ, ಅದನಿಂದ ಬಂದದ್ದು. ಸೊ ಅದನ್ನ ಸೊ ವಾರಿಜ ಅದನ್ನೇ ಆಸನವಾಗಿ, ಆಸನ ಅಂದ್ರೆ ಸಪೋರ್ಟ್. ಆ ಬ್ರಹ್ಮದೇವರಿಗೆ ಯಾರು ಸಪೋರ್ಟ್ ಅಂದ್ರೆ ಕೇವಲ ಲಕ್ಷ್ಮೀನಾರಾಯಣರೇ ಸಪೋರ್ಟ್. ಲಕ್ಷ್ಮೀನಾರಾಯಣರೊಬ್ಬರೇ ಅವರಿಗೆ ಸಪೋರ್ಟ್ ಆಗೇ ಇದ್ದಾರೆ, ಬೇರೆ ಯಾರು ಇಲ್ಲ, ಡೈರೆಕ್ಟ್ ಆಗಿ ಅವರೇ ಇದ್ದಾರೆ. ಸೊ ಅದು ಒಂದು. ಇನ್ನು ಅದಕ್ಕೆ ಕಮಲಾಸನ, ಪದ್ಮಾಸನ ಅಂತ ಹೇಳ್ತೇವೆ. ಪದ್ಮಾಸನ ಹಾಕಿ ಕೂತ್ಕೊಳ್ಳೋದು ಅಂತ ನಾವು ಮಾಡ್ತೀವಿ ಜಪ ಮಾಡೋದು, ಅಂದ್ರೆ ಬರೀ ಒಂದು ಫಿಸಿಕಲ್ ಆಗಿ ಆ ಪದ್ಮಾಸನ ಹಾಕಿ ಕೂಡೋದು ಎಂಬುದು ಇಲ್ಲ. ಯಾಕಂದ್ರೆ ಅದಕ್ಕೆ ಪದ್ಮಾಸನ ಅಂತ ಹೇಳಿ ಸುಖಾಸನ ಅಂತ ಹೇಳ್ತಾರೆ, ಯಾವ್ದು ಕಂಫರ್ಟಬಲ್ ಆ ಆಸನದಲ್ಲಿ ಕೂಡುವಂತ. ಸೊ ಬೇಸಿಕಲಿ ಅಲ್ಲಿ ಪದ್ಮಾಸನ, ಕಮಲಾಸನ, ಸುಖಾಸನ ಏನೇ ತಿಳುವಳಿಕೆ, ಈ ವಾರಿಜಾಸನ ವಾರಿಜ ಇವರೇ ನಮಗೆ ಸಪೋರ್ಟ್. ಯಾರು ಅದಕ್ಕೆ ಕೂರ್ಮ ಅಂತ ಚಿಂತನೆ ನಾವು ಮಾಡ್ತೀವಿ, ಇವರೇ ನಮ್ಗೆ ಸಪೋರ್ಟ್ ಎಂಬ ಚಿಂತನೆ ವಾರಿಜಾಸನ. ಸೊ ಇಲ್ಲಿ ವಾರಿಜಾಸನ ವಾಯು, ಸೊ ಇಲ್ಲಿ ದೇವತೆಗಳನ್ನ ಚಿಂತನೆ ಮಾಡ್ತಾರೆ. ಇದು ಮಾಡುವಾಗ ಒಂದೊಂದು ದೇವತೆಗಳ ವಿಶೇಷವೂ ಹೇಳ್ತಾರೆ. ಇದು ನಮ್ಗೆ ಎಲ್ಲರಿಗೂ ಗೊತ್ತಿರೋದೇ, ಚತುರ್ಮುಖ ವಾಯುದೇವ್ರು, ಚತುರ್ಮುಖ ಆಯ್ತು, ಆಮೇಲೆ ವಾಯುದೇವ್ರು, ವಿ ಇಂದ್ರ, ವಿ ಪ್ಲಸ್ ಇಂದ್ರ, ವಿ ಅಂದ್ರ ವಿ ಅಂದ್ರ ಪಕ್ಷಿ ಅಂತ ಅರ್ಥ, ಪಕ್ಷಿಗಳಲ್ಲಿ ಶ್ರೇಷ್ಠನಾದವನು, ಗರುಡ ದೇವರು, ಆಮೇಲೆ ಉಮಾರಮಣ, ಉಮಾದೇವಿಯ ಗಂಡ, ರುದ್ರದೇವರು, ನಾಕೇಶ, ನಾಕ ಅಂದ್ರೆ ಸ್ವರ್ಗ, ಅದಕ್ಕೆ ಈಶ ಒಡೆಯನಾಗಿರುವಂತ ಇಂದ್ರದೇವರು, ಆಮೇಲೆ ಸ್ಮರ, ಸ್ಮರ ಅಂದ್ರ ಕಾಮದೇವರು, ಮತ್ತು ಅಹಂಕಾರಿಕ ಪ್ರಾಣ, ಅಹಂಕಾರಿಕ ಪ್ರಾಣ, ಅಹಂ ಪ್ರಾಣ ಅಂತ ಹೇಳ್ತೀವಿ, ಅಹಂ ಪ್ರಾಣ ಮರುತ್ತಲ್ಲಿ ಮರುತ್ತಲ್ಲಿ ಬರುವಂತದ್ದು. ಸೊ ಅಹಂ ಪ್ರಾಣಾದಿಗಳು ಪುರುಷರ ಕಳೆಯವರದಿ. ಸೊ ಪುರುಷರ ಕಳೆಯವರದಲ್ಲಿ ಅಂದ್ರೆ ಯಾರ ಎಲ್ಲರ ಎಲ್ಲಾ ಪುರುಷರ ದೇಹದಲ್ಲಿನೂ ಇವರಿದ್ದಾರೆ, ಇವರು ಮುಂತಾದ ಅನೇಕರು ಇದ್ದಾರೆ. ಬಟ್ ಈ ವ್ಯಕ್ತಿ ಯಾರಿಗೆ ನಾವು ಛಲಪ್ರತಿಮಾ ಅಂತಿಟ್ಟು ಪೂಜೆ ಮಾಡ್ತೀವೋ, ಅವರಲ್ಲಿ ಇರುವಂತ ಭಗವಂತನ ಪೂಜೆ ಮಾಡ್ತೀವೋ, ಪೂಜೆ ಮಾಡುವ ನಾವು ತಿಳ್ಕೋಬೇಕು, ಅವರು ತಿಳ್ಕೋಬೇಕು, ಇವರೇ ಈ ದೇಹಕ್ಕೆ ನನಗೆ ಈ ಪುರುಷ ದೇಹಕ್ಕೆ ಇವರಿಗೆ ಅಭಿಮಾನಿಗಳಾಗಿದ್ದಾರೆ ಅಂತ ತಿಳ್ಕೋಬೇಕು. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅಭಿಮಾನಿಗಳಾಗಿದ್ದು ಪುರುಷರ ಕಳೆವರದಿ ತೋರಿಕೊಳ ಅನಿರುದ್ಧ, ತೋರಿಕೊ ಇವರ ದೇಹದಲ್ಲಿ ಈ ದೇವತೆಗಳ ಒಳಗೆ ತೋರಿಕೊಳ್ಳದೆ ತನ್ನನ್ನ ತೋರಿಸೋದಿಲ್ಲ. ಯಾಕೆ ತೋರಿಸೋದಿಲ್ಲ ಅಂದ್ರೆ ಅಪ್ರಾಕೃತನಾಗೆ ಭಗವಂತ ಇದ್ದ ಅನಿರುದ್ಧ, ಅವನಿಗೆ ತಡೆಯೇ ಇಲ್ಲ. ಸೊ ಅನಿರುದ್ಧ ಅಲ್ಲಿ ಇರ್ತಾನಂತ ಹೇಳ್ತಾರೆ. ಸೊ ತೋರಿಕೊಳ್ಳದೆ ಅನಿರುದ್ಧ, ತೋರಿಕೊಳ್ಳದೆ ಅನಿರುದ್ಧ, ಅವನಿಗೆ ತಡೆಯೇ ಇಲ್ಲ, ಎಲ್ಲ ಕಡೆನೂ ಇರ್ತಾನ, ಬಟ್ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅವನು ಮಾತ್ರ ಅಲ್ಲ, ಈ ದೇವತೆಗಳು ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತು ಈ ಜೀವದ ಪ್ರಕಾಶ ರೂಪವಾದ ವ್ಯಾಪ್ತಿ ಮಾಡಿಕೊಂಡಿದ್ದಾನೆ, ಇವನಿಗೆ ಒಳಗಿರುವಂತ ಇದಕ್ಕೇನು ಕಾಣಿಸಿಕೊಳ್ಳೋದೇ ಇಲ್ಲ. ಅನಿರುದ್ಧ ಮತ್ತು ದೋಷವಿರುವುದು, ದೋಷ ವಿದೂರ ಅಂತ ಯಾಕೆ ಹೇಳ್ತೀವಿ, ದೋಷವಿರುವುದು ದೋಷ ವಿದೂರ ಅನಿರುದ್ಧನೂ ಎತ್ಕೋಬಹುದು. ದೋಷ ವಿರುದ್ಧ ವಿದೂರ ನಾರಾಯಣ, ದೋಷ ವಿದೂರ ನಾರಾಯಣ ಅಂದ್ರೆ ಇಟ್ ಕ್ಯಾನ್ ಬಿ ಟೇಕನ್ ಲೈಕ್ ನಾರಾಯಣ ಶಬ್ದದ ಅರ್ಥ ಅದು. ನಾರಾಯಣ ಶಬ್ದ ಅಂದ್ರೆ ದೋಷರಹಿತವಾದದ್ದು, ಗುಣಕ್ಕೆ ಆಶ್ರಯವಾದ ಒಳ್ಳೆ ಗುಣಗಳಿಗೆ ಅರ, ಅರ ಅಂದ್ರೆ ಅರ ಅಂದ್ರೆ ದೋಷ, ನರ ನಾರ ಅಂದ್ರೆ ದೋಷರಹಿತವಾದ ಅದಕ್ಕೆ ಅಯನವಾಗಿರುವಂತದ್ದು ಅಂತ. ಸೊ ದೋಷ ದೂರ ಎಂಬ ಅರ್ಥವೇ ನಾರಾಯಣ ಶಬ್ದದ ಅರ್ಥ ಆಗತ್ತೆ. ಸೊ ದೋಷ ವಿದೂರ ಸರ್ವತರ ಇಲ್ಲ, ದೋಷ ವಿದೂರ ಅಂತ ಯಾಕೆ ಹಾಕ್ತಾರಂದ್ರೆ ಇವಾಗ ಮುಕ್ತರಿಗೇನು ಮುಕ್ತಿಯಲ್ಲಿ ಇರುವಂತ ದೇವತೆ ಎಲ್ಲರಿಗೇನು ಅವರು ದೋಷದಿಂದ ದೂರವಾಗೇ ಇದ್ದಾರೆ. ದೇವರು ದೋಷದಿಂದ ದೂರ ಇದ್ದಾನಂದ್ರೆ ಅಲ್ಲಿ ದೇವರ ವಿಶೇಷವನ್ನ ಹೇಳಿದಂತೆ ಆಗೋದಿಲ್ಲ. ಸೊ ಆದ ಕಾರಣ ಯಾವತ್ತು ಸರ್ವದ ಯಾವತ್ತೂ ಅವನಿಗೆ ದೋಷ ಇಲ್ಲ ಎಂಬುದನ್ನ ದೋಷ ವಿದೂರ ನಾರಾಯಣ. ಸೊ ಬೇಸಿಕಲಿ ಅವ್ರು ಏನು ಚಿಂತನೆ ಮಾಡ್ತಾರಂದ್ರೆ ಈ ದೇಹದಲ್ಲಿ ಪುರುಷ ನನ್ನ ದೇಹದಲ್ಲಿ ಈ ದೇವತೆಗಳು ಇದ್ದಾರೆ. ಈ ದೇವತೆಗಳು ಸ್ವತಂತ್ರವಾಗಿಲ್ಲ, ಮುಖ್ಯವಾಗಿ ಅವರು ಅನೇಕ ದೇವರ ರೂಪಗಳು ಇದ್ರನು ಇವಾಗ ಪೂಜೆ ಮಾಡುವಂತ ಛಲಪ್ರತಿಮಾ ಅಂತ ಮಾಡೋವಾಗಿರುವಂತ ಅನುಸಂಧಾನ, ಬಿಕಾಸ್ ಅನೇಕ ರೂಪ ದೇವರ ರೂಪಗಳಿರುತ್ತೆ, ಅನೇಕ ರೀತಿಯಾಗಿರುತ್ತೆ. ಈ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಅವರು ಬಂದು ಅನಿರುದ್ಧ ನಾರಾಯಣನ ಚಿಂತನೆ ಸರ್ವ ಯಾವಾಗಲೂ ಅದನ್ನ ಚಿಂತನೆ ಮಾಡುತ್ತಾ ಅವರು ಇರ್ತಾರ. ಹೀಗೆ ಆ ವ್ಯಕ್ತಿ ತಿಳ್ಕೊಳ್ಳಬೇಕು, ದೋಷ ವಿದೂರ ನಾರಾಯಣ ರೂಪ ಶರೀರ ಮಾನಿಗಳಾಗಿ ಭಜಿಸುತ್ತ ಅವರನ್ನ ಭಜಿಸುತ್ತ ಸುಖವ ಕೊಡುತ್ತಿರು. ಸೊ ಇವರು ಏನ್ ಮಾಡ್ತಾರ, ಈ ಶರೀರ ಮಾನಿಗಳು ಈ ದೇವತೆಗಳು ಆ ನಾರಾಯಣ ಅನಿರುದ್ಧ ಮೂಲಕ ಅವರ ಪ್ರೇರಣೆಯಿಂದ ಈ ದೇವತೆಗಳು ಈ ವ್ಯಕ್ತಿಗೆ, ಯಾರ ವ್ಯಕ್ತಿಗೆ ಇವಾಗ ಪೂಜೆಗೆ ಅವರಿಗೆ ಕರೆದಿದ್ದೀವೋ ಆ ವ್ಯಕ್ತಿಗೆ ಆ ಸುಖವನ್ನ ಕೊಡ್ತಾರೆ. ಏನು ಸುಖವನ್ನ ಕೊಡ್ತಾ ಇದ್ದಾರಂದ್ರ ಆ ಒಂದು ದೈವೀ ಸಂಪತ್ತು ಏನು ಪೂರ್ತಿ ಅಂಶ ಇಲ್ಲ, ಯಥಾಯೋಗ್ಯವಾಗಿ ಕೊಟ್ಟು ಆ ಸುಖ ಏನ್ ಸುಖ, ಆ ಒಂದು ನಾವು ಹೇಳ್ತೀವಲ್ಲ ಎಲ್ಲರೂ ಅನೇಕರು ಇರ್ತಾರ, 20 ಜನ 50 ಜನ ಇರೋವಾಗ ಇವರಿಗೆ ಆ ಒಂದು ಸ್ಥಾನಮಾನ ಸಿಕ್ಕಿದೆ. ಸೊ ಸ್ಥಾನಮಾನ ಸಿಕ್ಕಿದ್ದಾಗ ಅವ್ರು ಏನ್ ಚಿಂತನೆ ಮಾಡ್ತಾರೆ, ಇದನ್ನ ನನಗೆ ಈ ಒಂದು ಸ್ಥಾನಮಾನ ಯಾಕೆ ಬಂದಿದ, ಏನೋ ನಾನು ಓದಿದ್ದೀನಿ ನಾನು ಸದಾಚಾರಿ ಅದಕ್ಕೆ ಬಂದಿದ, ಇಲ್ಲ ನಂದಲ್ಲ, ಈ ದೇವತೆಗಳು ಇಲ್ಲಿ ಇದ್ದಾರೆ, ಇವರು ಅನಿರುದ್ಧ ನಾರಾಯಣನನ್ನ ವಿಶೇಷವಾಗಿ ಉಪಾಸನೆ ಮಾಡ್ತಾರೆ ಅಂತ ನಾನು ತಿಳಿದಿದ್ದ, ನನಗೆ ಇವರು ಈ ತಿಳುವಳಿಕೆ ಕೊಟ್ಟಿರುವ ಕಾರಣದಿಂದ ನನಗೆ ಇದು ಬಂದಿದ್ದ. ಸೊ ಇಂಥ ದೇವ್ ಸೊ ನೆಕ್ಸ್ಟ್ ಏನು ಪಾಪ ಸ್ವೀಕಾರ ಮಾಡುವಾಗ ಇದು ಇವರಿಗೆ ನನಗೆ ಅಲ್ಲ, ಇವರಿಗೆ ಇವಾಗ ಏನೇನು ಮಾಡ್ತಾರ, ಅರ್ಜಿ ಕೊಡ್ತಾರ, ಪಾದ್ಯ ಆಚಮನ ಏನ್ ಕೊಡ್ತಾರ, ಇದು ಎಲ್ಲ ತಗೊಂಡು ಅವ್ರಿಗೆ ಪ್ರತಿನಿಧಿ, ಇದು ನನ್ನ ದೇಹ ಎಂಬ ವೆಹಿಕಲ್ ನ ಅವ್ರು ಯೂಸ್ ಮಾಡ್ತಾರೆ, ಇದು ಅವ್ರಿಗೆ ಹೋಗುವಂತದ್ದು ಅಂತ ವಿಶೇಷವಾದ ನಾರಾಯಣ ಅನಿರುದ್ಧ ನನ್ನ ಚಿಂತನೆ ಮಾಡುತ್ತಾ ಅದನ್ನ ಸ್ವೀಕಾರ ಮಾಡ್ತಾರೆ. ಅದು ಮಾಡುವ ಮೂಲಕ ಅದನ್ನ ನಾವು ಮೇಲ್ಕೊನೆಯಲ್ಲಿ ನಮಸ್ಕಾರ ಮಾಡುವಾಗ ಆಶೀರ್ವಾದ ಮಾಡೋದು, ಆಶೀರ್ವಾದ ಮಾಡುವಾಗಲೂ ಇದು ನನ್ನಂದಲ್ಲ, ನಾನು ಒಂದು ಐ ಆಮ್ ಜಸ್ಟ್ ಅ ಟೂಲ್, ನನ್ನಲ್ಲಿ ಇರುವಂತ ಅನಿರುದ್ಧ ನಾರಾಯಣರು ದೋಷರಹಿತನಾದಂತ ನಾರಾಯಣ ಮತ್ತು ಅನಿರುದ್ಧ ಎಲ್ಲಿನೂ ತೋರಿಸಿಕೊಳ್ಳದೆ ಕಾಣಿಸಿಕೊಳ್ಳದೆ ಇರುವಂತ ಅನಿರುದ್ಧ, ಅವನಿಗೆ ತಡೆಯೇ ಇಲ್ಲ, ಅವನೇ ಎಲ್ಲಾ ಕಡೆನು ಬಂದು ಈ ಪುರುಷ ದೇವತೆಗಳು ಚತುರ್ಮುಖನಿಂದ ಶುರು ಮಾಡಿ ಆಲ್ ಪುರುಷ ದೇವತೆಗಳ ಮೂಲಕವಾದ ಈ ಒಂದು ಆಶೀರ್ವಾದನು ಇವ್ರು ಮಾಡಿದ್ದವರಿಗೆ ಆ ಒಂದು ಸುಖವನ್ನು, ನನಗೇನು ಸುಖ ಅವ್ರಿಗೇನು ಸುಖ, ನನಗೇನು ಅವರು ಸುಖ ಕೊಡ್ತಾ ಇದ್ದಾರೆ, ಇಲ್ಲಿ ನಮಸ್ಕಾರ ಮಾಡಿದ್ದ ಈ ದಂಪತಿಗಳಿಗೇನು ಇಲ್ಲಿ ಇರುವಂತ ಎಲ್ಲ ಜನಗಳಿಗೇನು ಆಗಲಿ ಅಂತ ಆ ಒಂದು ತಿಳುವಳಿಕೆ ಇರಬೇಕು. ಅಂತದ್ದವರು ಛಲಪ್ರತಿಮೆಗಳು ಆಗ್ತಾರೆ, ಛಲಪ್ರತಿಮೆಗಳು ಅಂತದ್ದವರಿಗೆ ಅಂತ ನಾವು ಅವ್ರು ಒಳಗಡೆ ಚಿಂತನೆ ಮಾಡ್ತಾರ ಅಲ್ಲವೋ ಅದಕ್ಕೆ ಆಗ್ರೆ ನಮ್ಗೆ ಗೊತ್ತಾಗತ್ತ ಅಂದ್ರೆ, ಅದಕ್ಕೆ ಸ್ಥೂಲವಾಗಿ ನಾವು ಏನು ಚಿಂತನೆ ಮಾಡ್ತೇನೆ, ಯಾರ್ಯಾರಿಗೆ ಆಚಾರ ಸ್ವಲ್ಪ ನಮ್ಕಿಂತ ಸ್ವಲ್ಪ ಆಚಾರ ಸ್ವಲ್ಪನಾರ ಅವ್ರಿಗೆ ಜಾಸ್ತಿ ಇರಬೇಕು, ನಮ್ಕಿಂತ ಚೂರು ಜ್ಞಾನ ಅವರಲ್ಲಿ ನಮ್ಕಿಂತ ಅವ್ರಿಗೆ ಇರಬೇಕು. ಸೊ ಇಂಥದ್ದನ್ನ ನಾವು ದಟ್ಸ್ ಆಲ್ ವಿತಿನ್ ಅವರ್ ಲಿಮಿಟೇಷನ್ ನಾವು ಮಾಡ್ತೀವಿ, ಇಷ್ಟು ಮಾತ್ರ ಇಲ್ಲ, ಬಿಕಾಸ್ ಇದು ಯಾರು ಬೇಕಾದ್ರೆ ಇವರ್ಸ್ ನೋಡ್ಕೊಂಡು ಇದು ಮಾಡಬಹುದು, ಅದಕ್ಕೆ ತಕ್ಕಂತೆ ಯಥಾಯೋಗ್ಯವಾಗಿ ಮಾಡ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಏನ್ ಅಂಶ ಅಂದ್ರೆ, ಇವ್ರು ಒಬ್ಬೊಬ್ರು ಏನೋ ಅಂತ ಚಿಂತನೆ ಮಾಡ್ತಾರೆ, ಬರೀ ಹೆಸರುಗಳ ಪಟ್ಟಿ ಇಲ್ಲ, ಚತುರ್ಮುಖ ವೈ 1 2 3 4 5 6 7 8 ಹಾಗೆ ಚಿಂತನೆ ಇಲ್ಲ, ಇವರ ಒಂದೊಂದು ವಿಶೇಷವನ್ನು ತಿಳ್ಕೊಬೇಕು. ಏನ್ ವಿಶೇಷ ಇಲ್ಲಿ ತಿಳ್ಕೊಳ್ಳೋದು ಅಂದ್ರೆ, ಇದು ಮುಂದೆ ಸಂಧಿಗಳಲ್ಲಿ ಬರುತ್ತೆ, ನಮ್ಗೆ ಗೊತ್ತಿರುವಂತ ಕೆಲವು ಅಂಶಗಳೇ. ಚತುರ್ಮುಖ ಅಂತ ಇಲ್ಲಿ ನನ್ನ ದೇಹದಲ್ಲಿ ಚಿಂತನೆ ಮಾಡ್ತೀವಿ, ಸಪೋಸ್ ನಮ್ಗೆ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನಾವು ಏನು ಚತುರ್ಮುಖ 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 ಇದ್ದಾನೆ ಈಗ ತಿಳುವಳಿಕೆ ಇಲ್ಲ, ಚತುರ್ಮುಖ ಎಲ್ಲಿ ಈ ದೇಹದಲ್ಲಿ ಇದ್ದಾನೆ, ಬ್ರಹ್ಮಾಂಡ ಬಳಿ ಪಿಂಡಾಳದಲ್ಲಿ ಚತುರ್ಮುಖ ಎಲ್ಲಿ ಇದ್ದಾನೆ ಅಂತ ನಾವೇನ್ ಹೇಳ್ತೇವೆ, ಮಹತ್ತತ್ವ ಈಕ್ವಲ್ಸ್ ನಮ್ಮ ಚಿತ್ತ ಹೀಗೆ ಚಿಂತನೆ ಮಾಡ್ತೀವಿ, ಹಾಗೆ ಚಿಂತನೆ ಇಲ್ಲ. ಹಿಂದೆ ಒಂದ್ಸತಿ ನೋಡಿದ್ದೀವಿ ನಾವು, ಅವ್ಯಕ್ತ ತತ್ವ ಅಂದ್ರೆ ದೊಡ್ಡ ಸರ್ಕಲ್ ಹಾಕೊಂಡು ಅದಕ್ಕಿಂತ ಒಂದು ಸಣ್ಣ ಸರ್ಕಲ್ ಕಾನ್ಸಂಟ್ರೇಟ್ ಸರ್ಕಲ್ ಹಾಕುವಾಗ ದೊಡ್ಡ ಸರ್ಕಲ್ ಇಸ್ ಆಲ್ವೇಸ್ ಅವ್ಯಕ್ತ ತತ್ವ ದೇವರದ್ದು ಅಂತ ತಿಳ್ಕೊಂಡು, ಲಕ್ಷ್ಮೀ ದೇವಿದು ಅಂತ ತಿಳ್ಕೊಂಡು ಅದು ಒಳಗಡೆ ಒಂದು ಸರ್ಕಲ್ ಹಾಕ್ತೀವಿ. ಸೊ ಮಹತ್ತತ್ವ ಅಂಬುದು ಕಂಪ್ಲೀಟ್ ಆಗ ಪರ್ವೇಡ್ ಆಗಿರುತ್ತೆ, ಮಹತ್ತತ್ವ ಬಿಕಮ್ಸ್ ದ ಬೇಸ್, ಇಟ್ ಬಿಕಮ್ಸ್ ದ ಬಾಡಿ ಬೇಸಿಕಲಿ. ಇಲ್ಲಿ ಈ ಚಿಂತನೆಯಲ್ಲಿ ಮಹತ್ತತ್ವ ಅಂಬೋದು ಒಂದು ಬಾಡಿ, ಅದು ಹೇಗೆ ಆಗತ್ತೆ, ಮಹತ್ತತ್ವ ಅಂಬೋದು ಹೇಗೆ ಬಾಡಿ ಆಗುತ್ತೆ. ಅನ್ನಮಯ ಕೋಶ ಅಂತ ಹೇಳುವಾಗ ನಾವು ಅನ್ನಮಯ ಕೋಶಕ್ಕೆ ಅನ್ನಮಯ ಕೋಶ ಅಂತ ಚಿಂತನೆ ಮಾಡುವಾಗ ನಾವು ಯಾರನ್ನ ಮಾಡ್ತೀವಿ, ರುದ್ರದೇವರನ್ನ ಇಟ್ಕೊಳ್ತೀವಿ, ಅದರ್ವೈಸ್ ಸ್ವಯಂಭವನ ಶರೀರ ಮಾನಿ ಅಂತ ಇಟ್ಕೊಳ್ತೀವಿ, ಇಲ್ಲಿ ಅಹಂಕಾರಿಕ ಪ್ರಾಣವನ್ನ ಶರೀರ ಮಾನಿ ಅಂತ ತಕೊಂಡಿದ್ದಾರೆ, ಅದು ಹೇಗೆ ಚಿಂತನೆ ಮಾಡ್ತೀವಿ ಅಂದ್ರೆ, ಮೂಲತಃ ಇದಕ್ಕೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಒಂದು ಇಂಪಾರ್ಟೆಂಟ್ ಒಂದು ಚಿಂತನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ವಿ ಇತಿ ರಂ ಇತಿ ಅಂತ ಈ ಚಿಂತನೆ. ಇದು ಏನು ವಿ ಏನು ರಂ ಏನು ವಿ ರಂ ವಿ ರಂ ಅಂತ ಚಿಂತನೆ ಮಾಡಿ. ಫಸ್ಟ್ ಮೊಟ್ಟ ಮೊದಲು ನೀವು ತಿಳ್ಕೋಬೇಕಾದ ವಿರಂ ವಿರಂ ಅಂತ ತಿಳ್ಕೋಬೇಕು. ವಿ ಇತಿ ರಂ ಇತಿ ಅಂತ ತಿಳ್ಕೊಳ್ಳೋದು. ಏನ್ ತಿಳ್ಕೊಳ್ಳೋದು ಇದು ಅಂದ್ರೆ ಅಲ್ಲಿ ವಿ ಅಂದ್ರೆ ವಿ ಎಂಬುದು ಪ್ರವೇಶ. ವಿ ಪ್ರವೇಶ ಅಂತ ಹೇಳ್ತಾರೆ. ವಿ ಎಂಬುದಕ್ಕೆ ಪ್ರವೇಶ ಅದು. ಇದು ಬೇಸಿಕಲಿ ಈ ಚಿಂತನೆ ಏನು ಅಂದ್ರೆ ಚತುರ್ಮುಖ ಬ್ರಹ್ಮ ಮತ್ತು ವಾಯುದೇವರ ಚಿಂತನೆ ಸರಿಯಾದ ರೀತಿಯಿಂದ ಇರಬೇಕು ಎಂಬುದಕ್ಕೆ ಹೇಳ್ತಾರೆ. ವಿ ವಿ ಅಂದ್ರೆ ಏನಂದ್ರೆ ವಿಶಂತಿ ಅಂತ ಹೇಳ್ತಾರೆ. ಇದು ಎಲ್ಲಿ ಬರುತ್ತೆ ಏನು ಬರುತ್ತೆ ಅಂದರೆ ಇಲ್ಲಿ ಉಪನಿಷತ್ತಲ್ಲಿ ವಸಿಷ್ಠನತ್ರ ವಸಿಷ್ಠನ ಮಗ ಒಬ್ಬ ಇರ್ತಾನೆ. ಅವನ ಹೆಸರು ಪಾಣಿ ಅಂತ ಹೆಸರು. ಪಾಣಿ ಪ್ರತ್ರುಡ ಅಂತ ಉಪನಿಷತ್ಕಾರರು ಪ್ರತ್ರುಡ ಎಂಬ ಪಾಣಿ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಪಾಣಿ ಅಂದ್ರೆ ಏನು ಪಾಣಿ ಪಾಣಿಯಿಂದ ಕೈ ಅಂದ್ರೆ ಏನಂದ್ರೆ ಪಾಣಿಯಿಂದ ಪಣ ವ್ಯವಹಾರ ಅಂತ. ಪಾಣಿ ಅಂದ್ರೆ ಕೈಗೆ ಯಾಕೆ ಹೆಸರು ಬಂತು ಅಂದ್ರೆ ಕೈಯಿಂದ ಕೆಲಸಗಳನ್ನ ವ್ಯವಹಾರವನ್ನ ಕೊಡೋದು ತಕ್ಕೊಳ್ಳೋದು ಮಾಡೋದು ಎಲ್ಲವೂ ಕೈಯಿಂದ ಮಾಡ್ತೀವಿ. ಸೊ ಪಣ ಧಾತುಗೆ ವ್ಯವಹಾರ ಮಾಡೋದು ವ್ಯಾಪಾರ ಮಾಡೋದು ಈ ಅರ್ಥ ಬರುತ್ತೆ. ಸೊ ಅವನು ಅವನಿಗೆ ಫಣಿ ಫಣಿ ಪಾಣಿ ಅಂತ ಆ ಕೈಯನ್ನ ಸರಿಯಾಗಿ ಉಪಯೋಗ ಮಾಡ ಪಾಣಿ ಆ ಒಂದು ವ್ಯವಹಾರ ಮಾಡ್ತಾನೆ ದೇವರ ಚಿಂತನೆಯಿಂದ ಮಾಡ್ತಾನೆ. ಸೊ ಪಾಣಿ ಅಂತ ಹೆಸರು. ಅವನಿಗೆ ಪ್ರತ್ರುಡ ಅಂತ ಹೆಸರು. ಪ್ರಾತೃಡ ಅಂತ ಇವನ ಹೆಸರು. ಪ್ರಾತೃಡ ಅಂದ್ರೆ ಪ್ರತ್ರುಡನ ಮಗ ಪ್ರಾತೃಡ ಅಂತ ಆಗುತ್ತೆ. ಯಾರು ಇವನು ಅಂತ ಬಂದಾಗ ಅಲ್ಲಿ ವಸಿಷ್ಠರು ವಸಿಷ್ಠರು ಅಂತ ಬೇಸಿಕಲಿ ವಸಿಷ್ಠನ ಹತ್ರ ಅವನ ಮಗನಾದಂತ ಪಾಣಿ ಹೋಗಿ ಕೇಳ್ತಾನಂತ ಅಪ್ಪ ನನಗೆ ಗೊತ್ತಿದೆ ವಾಯುದೇವರು ಚತುರ್ಮುಖ ಚತುರ್ಮುಖ ಮತ್ತು ವಾಯುದೇವರು ಇಬ್ಬರು ಇಂಪಾರ್ಟೆಂಟ್ ಇಬ್ಬರು ಒಂದೇ ಕಕ್ಷೆ ಇದೆಲ್ಲ ಗೊತ್ತಿದೆ. ಇಬ್ರು ಇಬ್ರು ಇವರಿಬ್ರು ಈಕ್ವಲ್ ಅಂತಲೂ ಕೈಂಡ್ ಆಫ್ ಈಕ್ವಲ್ ಅಂತ ಗೊತ್ತಿದೆ ಒಂದೇ ಕಕ್ಷೆ ಅಂತ ಗೊತ್ತಿದೆ. ಇಬ್ರು ಇವರಲ್ಲಿ ಯಾರು ದೊಡ್ಡವರು ಯಾರು ಸಣ್ಣ ಇರ್ಲೇಬೇಕಲ್ಲ ಇಬ್ರು ಇದ್ದಾರೆ ಒಟ್ಟಿಗೆ ಒಟ್ಟಿಗೆ ಇದ್ದಾರೆ ಅಂದ್ರೆ ಒಬ್ಬರಕ್ಕಿಂತ ಒಬ್ರು ಜಾಸ್ತಿ ಕಡಿಮೆ ಅಂತ ಆಗತ್ತಲ್ಲ ಆಗಬಹುದಲ್ಲ. ಸೊ ಹೇಗೆ ಇದನ್ನ ತಿಳ್ಕೋಬೇಕು ಇದು ಈ ಕ್ವಶನ್ ಇವತ್ತು ಕೆಲವರಲ್ಲಿ ತುಂಬಾ ಇದೆ ಪಂಡಿತರಲ್ಲೇ ಈ ಕ್ವಶನ್ಸ್ ಬಂದ್ಬಿಡತ್ತೆ. ಇದಕ್ಕೆ ಉತ್ತರ ಈ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಇಲ್ಲಿ ವಸಿಷ್ಠರು ಹೇಳ್ತಾರ ವಿ ಇತಿ ರಂ ಇತಿ ಅಂದ್ರೆ ವಿ ಎಂಬುದು ವಿಶಂತಿ ಪ್ರವೇಶ ಅಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರು ಏನು ಮಾಡಿದ್ರು ಅಂದ್ರೆ ಎಲ್ಲಾ ದೇವತೆಗಳನ್ನು ಕರೆದುಕೊಂಡು ಆ ಒಂದು ಅನ್ನದಲ್ಲಿ ಪ್ರವೇಶ ಮಾಡಿದರು. ಅನ್ನದಲ್ಲಿ ಪ್ರವೇಶ ಇದು ಫಸ್ಟ್ ಸೃಷ್ಟಿಯಲ್ಲಿ ಬರೋವಾಗಲೇ ಹಾಗೆ ಅನ್ನ ರೂಪವಾಗ ಜೀವ ಬರ್ತಾನ ಅನ್ನದಿಂದ ಪುರುಷನ ದೇಹ ಹೀಗೆ ಹೋಗಿ ಬರುತ್ತಂತ ಅನ್ನದಲ್ಲಿ ಎಲ್ಲರೂ ಪ್ರವೇಶ ಮಾಡ್ತಾರೆ. ಸೊ ಆ ಅನ್ನದಿಂದಲೇ ಶರೀರ ಇದು ಇಸ್ ಆಬ್ವಿಯಸ್ ನಮ್ಗೆ ಅನ್ನದಿಂದಲೇ ಶರೀರ ಗರ್ಭಕ್ಕೆ ಸೇರಿದಾಗ ಅವ್ರು ತಕ್ಕೊಂಡ ಅನ್ನದಿಂದಲೇ ಬರುತ್ತೆ ಅನ್ನದಿಂದಲೇ ದೇಹದಲ್ಲಿ ಬೆಳೆಯುತ್ತೆ ಹೊರಗೆ ಬಂದದ್ದು ಅನ್ನದಿಂದಲೇ ಬೆಳೆಯುತ್ತೆ. ಸೊ ಅಲ್ಲಿ ಏನಾಗತ್ತೆ ಅನ್ನದಲ್ಲಿ ಯಾರು ಇವಾಗ ಪ್ರವೇಶ ಮಾಡಿದ್ದಾರೆ ಎಲ್ಲಾ ದೇವತೆಗಳು ಇದ್ರು ಚತುರ್ಮುಖ ಬ್ರಹ್ಮನಿಂದ ಪ್ರವೇಶ ಆಗಿದೆ ಅದು. ಸೊ ಚತುರ್ಮುಖ ಬ್ರಹ್ಮನಿಗೆ ವಿ ಅಂತ ಒಂದು ಹೆಸರು. ವಿ ಅಂದ್ರೆ ಗರುಡ ಅಂತ ಒಂದು ಹೆಸರಿದೆ. ವಿ ಅಂದ್ರೆ ಜೀವ ಅಂತಲೂ ಹೆಸರಿದೆ. ವಿ ಅಂದ ಪರಮಾತ್ಮ ಅಂತ ಹೆಸರಿದೆ. ಇಲ್ಲಿ ವಿ ಎಂಬುದಕ್ಕೆ ಇಲ್ಲಿ ಅನ್ನಮಯ ಕೋಶ ಪೂರ ತುಂಬಿರುವಂತ ಚತುರ್ಮುಖ ಬ್ರಹ್ಮ ಅಂತ ಹೆಸರು. ಬೇಸಿಕಲಿ ಇದಕ್ಕೆ ಟ್ರಾನ್ಸ್ಲೇಷನ್ ಇಸ್ ದೇಹ ಅಂತ ಹೆಸರು. ಸೊ ಇಡೀ ದೇಹ ಅಂತ ಬಂದಾಗ ಇದು ಚತುರ್ಮುಖನ ಸ್ಥಾನ. ಇಲ್ಲಿ ಏನ್ ಅರ್ಥ ದೇಹಕ್ಕೆ ಏನ್ ಅರ್ಥ ಅಂದ್ರೆ ಅಬೋಡ್ ಅಂತ ಅರ್ಥ. ಇಟ್ ಇಸ್ ದೇಹ ಅಂಬೋದು ಇಟ್ಸ್ ಅನ್ ಅಬೋಡ್. ಅದಕ್ಕೆ ವಿ ಅಂತ ಹೆಸರು. ಸೊ ದೇಹ ಬಂತು ನಮ್ಗೆ ದೇಹ ಚತುರ್ಮುಖನ ಅನುಗ್ರಹದಿಂದ ದೇವರಿದ್ದೇ ಇದ್ದಾರೆ. ಚತುರ್ಮುಖ ಮೂಲಕವಾದ ಸೃಷ್ಟಿ ಅವನೇ ಪಿತ ದೇಹ ಕೊಟ್ಟವನು ಪಿತ. ಸೊ ಇವನು ದೇಹ ಚತುರ್ಮುಖನಲ್ಲಿ ನಿಂತು ದೇಹವನ್ನ ಕೊಟ್ಟಿದ್ದಾರೆ. ಸೊ ಅವನಿಗೆ ಅನ್ನ ಅಂತ ಅನ್ನಂ ಬ್ರಹ್ಮೇತಿ ಅಂತ ಹೇಳ್ತಾರೆ ಬೇರೆ ಅರ್ಥದಲ್ಲಿ. ಸೊ ಚತುರ್ಮುಖ ಅಂತ ಅನ್ನ. ಸೊ ಅನ್ನದಿಂದ ಬೆಳೆದ ಈ ದೇಹ ಅನ್ನದಿಂದ ಬದುಕುವ ಈ ದೇಹ ಅನ್ನ ಇಲ್ಲದೆ ಸಾಯುವ ಈ ದೇಹ ಇದಕ್ಕೆ ಚತುರ್ಮುಖ ಚತುರ್ಮುಖನಿಗೆ ಚತುರ್ಮುಖ ಇಷ್ಟ ಅಬೋಡ್. ಸೊ ಇದು ಆದ ಮೇಲೆ ಇನ್ನೊಂದು ಏನು ಬರುತ್ತೆ ದೇಹ ಆಯಿತು ದೇಹ ಆದ ಮೇಲೆ ಅಲ್ಲಿ ದೇಹದಲ್ಲಿ ಸುಖ ಭೋಗ, ದೇಹ ಬರೀ ದೇಹ ಇದ್ರೆ ಏನ್ ಮಾಡೋಕ್ಕಾಗತ್ತೆ? ಆ ದೇಹಕ್ಕೆ ಕಾರ್ಯ ಆಗಬೇಕು, ಸುಖ ಬೇಕು, ಭೋಗ ಬೇಕು, ಎಲ್ಲವೂ ಬೇಕು. ಅದು ಬೇಕಂದ್ರೆ ಅಲ್ಲಿ ವಾಯುದೇವರು ಬರಬೇಕು. ವಾಯುದೇವರಿಗೆ ರಮ್ ಅಂತ ಹೇಳ್ತಾರೆ. ರಮ್ ಅಂದ್ರೆ ರಮಂತಿ ಅಂದ್ರೆ ಸುಖವನ್ನ ಕೊಡುವರು, ಭೋಗವನ್ನ ದೇಹ ಇದೆ, ದೇಹದಿಂದ ಆಗುವ ಆನಂದ ಭೋಗ ಅದು ಪ್ರಾಣನಿಂದ ಆಗತ್ತ. ಪ್ರಾಣೇಹಿ ಇಮಾನಿ ಭೂತಾನಿ ರಮಂತೆ ಅಂತ ಹೇಳ್ತಾರೆ. ಪ್ರಾಣ ಬೇಕು. ಸೊ ದೇಹ ಇದ್ರೆ ಸಾಲದು, ಪ್ರಾಣನು ಬೇಕು. ಇದು ಎರಡು ಆಯ್ತಪ್ಪ. ದೇಹವನ್ನ ಬಿಟ್ಟು ಪ್ರಾಣ ಇರೋದಿಲ್ಲ, ಪ್ರಾಣವನ್ನ ಬಿಟ್ಟು ದೇಹ ಇರೋದಿಲ್ಲ. ದೇಹ ಪ್ರಾಣ ದೇಹ ಇದೆ, ಪ್ರಾಣ ಇಲ್ಲದೆ ಹೋದ್ರೆ ಕೊಳತು ಹೋಗತ್ತ ದೇಹ. ಸರಿ, ಪ್ರಾಣ ಇದಾನ ದೇಹವೇ ಇಲ್ಲ ಅಂದ್ರೆ ಬಾಡಿ ಹೋಗತ್ತ. ಸೊ ಪ್ರಾಣವೂ ಬೇಕು, ದೇಹವೂ ಬೇಕು. ಇಲ್ಲಿ ದೇಹ ಅಂದ್ರೆ ಚತುರ್ಮುಖ, ಒನ್ ಪಾಸ್ ಗಿವನ್ ಅಸ್ ದ ಅಬೌಟ್ ಅಧಿಷ್ಠಾನ ಕೊಟ್ಟಿರೋರು. ಅಧಿಷ್ಠಾನವೂ ಬೇಕು, ಅಧಿಷ್ಠಾನದಲ್ಲಿ ಪ್ರಾಣನೂ ಬೇಕು. ಅಧಿಷ್ಠಾನ ಎಂಬ ಶಬ್ದದಲ್ಲಿ ತಗೊಳ್ತಾರೆ. ಎರಡೂ ಬೇಕು. ಇದರಲ್ಲಿ ಯಾರು ಜಾಸ್ತಿ ಯಾರು ಕಡಿಮೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಆನ್ಸರ್ ಏನು? ಇಬ್ರು ಸಮಾನ, ಇಬ್ರು ಸಮಾನ. ಚತುರ್ಮುಖನು ವಾಯುದೇವರು ಸಮಾನ, ಹೀಗೇ ಇರಬೇಕು. ಅದರ್ವೈಸ್ ಏನಾಗ್ಬಿಡತ್ತಂದ್ರೆ ಈ ರುಜುಗಣದಲ್ಲಿ ನಮ್ಗೆ ಆನಂದ ತಾರತಮ್ಯ ಹೇಳಿದಂತಾಯ್ತು. ಆನಂದದಲ್ಲಿ ತಾರತಮ್ಯ ಉಂಟು, ಆನಂದದಲ್ಲಿ ತಾರತಮ್ಯ ಉಂಟು ಅಂದ್ರೆ ಅವರ ಜ್ಞಾನದಲ್ಲಿನೂ ತಾರತಮ್ಯ ಉಂಟು ಅಂತ ಆಗ್ಬಿಡತ್ತೆ. ಸೊ ಆದ ಕಾರಣದಲ್ಲಿ ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಮೇಯ, ಇದನ್ನ ಚೆನ್ನಾಗಿ ತಿಳ್ಕೋಬೇಕು. ಸೊ ವಾಯುದೇವರು ಮತ್ತು ಏನು ಡಿಫರೆನ್ಸ್ ಇಲ್ಲವ ಅಂದ್ರೆ ಪದವಿಯಿಂದ ಪದವಿ ಪ್ರಯುಕ್ತ ಡಿಫರೆನ್ಸ್ ಎಂಬುದಿದೆ. ಪದವಿ ಇವಾಗ ಇವರು ಇದ್ದಾರೆ, ಬ್ರಹ್ಮ ಇದ್ದಾರೆ, ಇವರು ಹೋದ ಮೇಲೆ ನೆಕ್ಸ್ಟ್. ಸೊ ಪದವಿಯಲ್ಲಿ ವ್ಯತ್ಯಾಸ ಇದೆ ಹೊರತು ಅವರಲ್ಲಿ ಇರುವಂತ ಜ್ಞಾನ ಆನಂದ, ಚತುರ್ಮುಖನಲ್ಲಿ ಎಷ್ಟು ಜ್ಞಾನ ಎಷ್ಟು ಆನಂದ ಇದೆಯೋ ಆ ಜೀವನಲ್ಲಿ ಅದೇ ಜ್ಞಾನ ಆನಂದ ವಾಯುದೇವರಲ್ಲಿನೂ ಇದೆ. ಇನ್ನು ಅವರಲ್ಲಿ ಮಾತ್ರ ಅಲ್ಲ, ಮುಂದೆ ಬರುವಂತ ಆ ಒಂದು ಮಿಲಿಯನ್ತ್ ಟೈಮ್ ಅದು ಬರುವಂತ ಆ ಒಂದು ರುಜುಗಣದಲ್ಲಿ ಇರುವಂತ ಎಲ್ಲರಿಗೇನು ಜ್ಞಾನ ಆನಂದ ಸಮಾನ ಅಂತ ತಿಳ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ. ಹೇಗಾದ್ರೆ ಅವರಿನ್ನು ಸೃಷ್ಟಿಗೆ ಬರದೇ ಇರುವಂತ ರುಜುಗಣ ಇದ್ದಾರಲ್ಲ ರುಜುಗಣದಲ್ಲಿ, ಇವಾಗ 200 people ವಿಲ್ ಬಿ ಇನ್ ಸೃಷ್ಟಿ, ವಾಟ್ ಅಬೌಟ್ ದ ರೆಸ್ಟ್? ಅಸೃಜ್ಯ ಸ್ಥಿತಿಯಲ್ಲಿ ಅವ್ರು ಏನೋ ಮಲ್ಕೊಂಡಿರ್ತಾರೆ, ಏನೋ ಮಾಡ್ತಾ ಇದ್ದಾರೆ, ಹೇಗೆ ಈಕ್ವಲ್ ಆಗತ್ತೆ? ಅಂದರೆ ನಾವು ಇಲ್ಲಿ ಹೇಳೋದು ಆ ಜೀವನ ಒಳಗೆ ಇರುವಂತ ಜ್ಞಾನ ಆನಂದ. ಅಸೃಜ್ಯ ಸ್ಥಿತಿಯಲ್ಲಿ ಅವರು ಇದ್ರೂ ಆ ಜೀವನಲ್ಲಿ ಜೀವ ಸಾಯೋದು ಇಲ್ಲ, ಜೀವನಿಗೆ ಏರುಪೇರು ಇಲ್ಲ, ವೃದ್ಧಿ ಹ್ರಾಸ ಜೀವನಿಗೆ ಇಲ್ಲ. ಸೊ ಆ ಜೀವನಲ್ಲಿ ಇರುವಂತ ಜ್ಞಾನ ಆನಂದ ಸೇಮ್, ಇಟ್ ಹ್ಯಾಸ್ ಟು ಬಿ ದ ಸೇಮ್. ಅದಕ್ಕೆ ಅವರು ಆ ಪೋಸ್ಟ್ಗೆ ಬರ್ತಾ ಇದ್ದಾರೆ. ಆ ಪೋಸ್ಟ್ಗೆ ಎಲಿಜಿಬಿಲಿಟಿ ಇರತ್ತೆ, ರುಜುವಾಗಿ ಇರಬೇಕು, ಸರಿಯಾದ ಜ್ಞಾನ ಇರಬೇಕು, ಅದು ಸ್ವರೂಪಭೂತವಾಗಿ ಇರಬೇಕು. ಸೊ ಅದಕ್ಕೆ ಅವರು ಸಮಾನ ಇರ್ತಾರೆ. ಅದು ಆವಿರ್ಭಾವ ಆಗುವ ಕಾಲಗಳು ಬೇರೆ, ಆವಿರ್ಭಾವ ಆಗುವ ಕಾಲದಲ್ಲಿ ವ್ಯತ್ಯಾಸ ಇದೆ ಹೊರತು ಅವರ ಒಳಗೆ ಇರುವಂತ ಜ್ಞಾನ ಆನಂದ ಈಸ್ ದ ಸೇಮ್. ಇದು ರೀಸೆಂಟ್ ಆಗಿ ಒಂದು ಸುಧಾ ಪಂಡಿತರಿಗೇನೋ ಒಂದು ಸ್ವಾಮಿಗಳಿಗೇನೋ ಚರ್ಚೆ ಆಯ್ತಂತೆ, ಒಂದು ಬಿಡಿ ಸನ್ಯಾಸಿಗಳಿಗೇನೋ ಚರ್ಚೆ ಆಯ್ತಂತೆ, ಅದು ನಿರ್ಧಾರ ಮಾಡಕ್ ಆಗಿಲ್ಲ ಅಂತ ನಿಂತು ಬಿಟ್ರಂತೆ. ಅದಕ್ಕೆ ಇದು ಸರಿಯಾಗಿ ತಿಳ್ಕೋಬೇಕು. ಇದಕ್ಕೆ ನಮ್ಗೆ ಉಪನಿಷತ್ತಲ್ಲಿ ಪ್ರಮಾಣವೂ ಇದೆ. ಸೇಮ್ ಅಂಬೋ ಈ ಒಂದು ಬೃಹದಾರಣ್ಯಕ ಉಪನಿಷತ್ತಲ್ಲಿ 5ನೇ ಅಧ್ಯಾಯದಲ್ಲಿ 12ನೇ ಬ್ರಾಹ್ಮಣದಲ್ಲಿ 1st ಇದು ಬಂದಿದೆ. ಇದು ಸಮಾನ ಅಂಬೋ ಸಮಾನ ಅಂತ ಅವ್ರನ್ನ ತಿಳ್ಕೋಬೇಕು. ಇಬ್ರು ಸಮಾನರೇ, ಪದವಿ ಪ್ರಯುಕ್ತ ಭೇದ ಉಂಟು. ಇದು ಅವರ ಯೋಗ್ಯತೆಯಲ್ಲಿ ಜ್ಞಾನ ಆನಂದದಲ್ಲಿ ಸಮ ಅಂತ ಅವರನ್ನ ನಾವು ತಿಳ್ಕೋಬೇಕು ಅಂತ ಬರುತ್ತೆ. ಇದಕ್ಕೆ ಉಪಾಸನೆ ಹೇಳ್ತಾರೆ. ದಿ ಅಂತ, ದಿ ಅಂದ್ರೆ ಇಲ್ಲಿ ಚತುರ್ಮುಖ, ರಮ್ ಮಂತ್ರ ಪ್ರಾಣದೇವರು. ಸೊ ದಿ ರಮ್ ಅಂತ ಯಾರು ಇದನ್ನ ಸರಿಯಾಗಿ ತಿಳ್ಕೊಳ್ತಾರೋ, ಸಮಾನವಾಗಿ ಅಂತ ತಿಳ್ಕೊಳ್ತಾರೋ ಅವರಿಗೆ ಬಂದು ಯಾವಾಗ್ಲೂ ಒಳ್ಳೇದೇ ಆಗತ್ತ. ಅಂದ್ರೆ ಈ ಒಂದು ಆ ಉಪಾಸನೆ ಮೂಲಕವಾಗಿ ಏನಾಗತ್ತಂದ್ರೆ ಇವರಿಗೆ ವೀರ ವೀರಂ ವೀರ ವೀರ ಅಂತ ಹೆಸರೇ ನೋಡಿ, ವೀರಂ ವೀರಂ ಅಂದ್ರೆ ವೀರ ಅಂದ್ರೆ ನಮ್ಗೇನು ವಾಯುದೇವರ ಪ್ರೇರಣೆ ಯಾವತ್ತು ಸರಿಯಾದ ರೀತಿಯಿಂದ ರುಜು ಅವರು ಅವರಿಂದ ಪ್ರೇರಿತ ಸರಿಯಾದ ಪ್ರೇರಣೆ ನಮ್ಗೆ ಬರುತ್ತೆ ಈ ರೀತಿ. ಆಮೇಲೆ ನಮ್ಮಿಂದ ಹುಟ್ಟುವ ಇದು ನಮ್ಗೆ ಅಪ್ಲೈ ಆಗೋದಿಲ್ಲ. ಈ ತರ ಉಪಾಸನೆ ಎಲ್ಲ ಮಾಡುವವರು ಅವರ ಮಕ್ಕಳು ವೀರಯತಿ ಅವರ ಮಕ್ಕಳು ಹಾಗೆ ಬೆಳೀತಾರಂತ ಹೇಳ್ತಾರೆ. ಇದೊಂದು ಇನ್ನೊಂದು ನಮ್ ವಾಕ್ಯೀರ ವೀರ ಅಂದ ವಾಕನ್ನ ಹೊರೆ ನಾವು ಕಲಿಯೋದು ಒಂದು, ನಾವು ಕಲಿತದ್ದನ್ನ ಇನ್ನೊಬ್ರಿಗೆ ಹೇಳೋದು ಆ ವಾಕ್. ಅದಕ್ಕೆ ವೀರ ಅಂತ ಹೇಳೋದು ಜಸ್ಟ್ ನಾಟ್ ಫಾರ್ ಕ್ಷತ್ರಿಯರಿಗೆ ಮಾತಲ್ಲ, ಆ ಬ್ರಾಹ್ಮಣರಿಗೇನು ವೀರ. ವೀರ ಅಂದ್ರೆ ವಾಕ್ ಈ ರೀತಿ ಸರಿಯಾದ ಮಾತುಗಳೆಲ್ಲ ಕುತ್ತಿಗೆಯಲ್ಲಿ ಇದೆ ಹೊರಗೆ ಬರೋದಿಲ್ಲ ಅಂದ್ರೆ ಅದು ಹೇಗ್ ಸಾಧ್ಯ? ಸೊ ಕುತ್ತಿಗೆಯಲ್ಲಿ ಇರೋದು ಹೊರಗೆ ಬರುವಂತೆ ವಾಕ್ ಈರೈತಿ, ಹಾಗೆ ಅವರು ಮಾಡ್ತಾರ ಅಂತ ಹೇಳ್ತಾರೆ. ಸೊ ಹೀಗೆ ಇದಕ್ಕೆ ಏನು ಫಲ ಅಂದ್ರೆ ಇಲ್ಲಿ ಹೇಳಿದ್ದೆ ಫಲ. ಬಿ ಅಂದ್ರ ಆಶ್ರಯ, ರಮ್ ಅಂದ್ರ ಒಂದು ಆನಂದ ಭೋಗ, ಜ್ಞಾನದಿಂದ ಬರುವಂತ ಆನಂದದ ಭೋಗ. ಹೀಗೆ ಇವರನ್ನ ತಿಳ್ಕೊಂಡ್ರೆ ನಮಗೇನು ಏನಾಗತ್ತೆ ಅಂದ್ರೆ ಯಾವತ್ತು ಎಲ್ಲಿ ಇದ್ರೂ ಆಶ್ರಯ ನಮ್ಗೆ ಆಶ್ರಯ ಸಿಕ್ಕತ್ತೆ. ಇದೇನು ಆಶ್ರಯ ವೀರ ಆಶ್ರಯ ಸಿಕ್ಕತ್ತೆ ಅಂದ್ರೆ ನೆಲ ಸಿಕ್ಕತ್ತೆ. ನೆಲ ಇರೋದು ಮಾತ್ರ ಇಲ್ಲ, ಯಾವ ಕಡೆ ಎಲ್ಲಿ ಇದ್ರೂ ಆ ಜ್ಞಾನದ ಮೂಲಕವಾಗ ನಮ್ಗೆ ಆನಂದ, ಎಲ್ಲಿ ಇದ್ರೂ ಜ್ಞಾನದ ಮೂಲಕವಾಗ ಆನಂದ ಸಿಕ್ಕತ್ತೆ. ಆನಂದ ಜ್ಞಾನದಿಂದ ಬರುವಂತ ಆ ದೇವೀ ಸಂಪತ್ತು ಅದು ಇರತ್ತೆ, ಆ ನೆಲೆಯು ನಮಗೆ ಇರತ್ತೆ. ಸೊ ಅದೇ ಫಲವು ಅದೇ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಳ್ಬಿಟ್ಟು ಇನ್ನು ಇದಕ್ಕೆ ಏನ್ ಹೇಳ್ತಾರಂದ್ರ, ಇಂಥದ್ದವರಿಗೆ ಅವ್ನ್ ಹೇಳ್ತಾನೆ ವಸಿಷ್ಠ ಹೇಳ್ತಾನೆ ವಸಿಷ್ಠ ತನ್ನ ಮಗಳ, ಇಂಥದ್ದವರಿಗೆ ನಮ್ಮಿಂದ ನಾವು ಏನ್ ಮಾಡಕ್ಕೆ ಆಗೋದಿಲ್ಲ, ಒಳ್ಳೇದು ಮಾಡಕ್ ಆಗೋದಿಲ್ಲ, ಕೇಡು ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಏನರ್ಥ ಒಳ್ಳೇದು ಮಾಡಕ್ಕಾಗಲ್ಲ ಕೇಡು ಮಾಡಕ್ಕಾಗಲ್ಲ ಅಂದ್ರೆ ಏನರ್ಥ ಅಂದ್ರೆ ಹಿಂದೆ ನಾವು ನೋಡಿದ್ದ ಇದೆ. ಅವರಿಗೆ ಏನಾಗತ್ತಂದ್ರೆ ಸುಖ ದುಃಖ ಸಮಂ ದೀರ ಅಂತ ಅಲ್ಲಿ ಹೇಳಿದ್ದಾರಲ್ಲ, ಅವರಿಗೆ ದೇವರಲ್ಲೇ ಮನಸ್ಸು ನಿಂತು ಬಿಡತ್ತ. ಅಟ್ಲೀಸ್ಟ್ ಆ ಒಂದು ಆ ಛಲಪ್ರತಿಮೆ ಅಂತ ಕರೆದಾಗ ಅಟ್ಲೀಸ್ಟ್ ಆ ಒಂದು ಒನ್ ಡೇ ಆರ್ ಹಾಫ್ ಡೇ ಅಷ್ಟು ಆ ಒಂದು ಕಾಲದಲ್ಲಿ ಆದ್ರೂ ಅವರಿಗೆ ಮನಸ್ಸು ದೇವರಲ್ಲೇ ನಿಂತು ಬಿಟ್ಟರೆ ಏನಾಗತ್ತ, ಹೊರಗಿಂದ ಯಾವುದು ಬೇಕಾಗಿಲ್ಲ. ಹೊರಗಿಂದ ಒಳ್ಳೆದು ಸುಖವು ಈ ಪ್ರಾಕೃತವಾದ ಸುಖ ಏನು ಎಲ್ಲರೂ ಹೊಗಳೋದು ಚಪ್ಪಾಳೆ ತಟ್ಟೋದು ಇದೂ ಬೇಕಾಗಿಲ್ಲ. ಇಲ್ಲ ಕೆಲವರು ಅಸೂಯ ಇದೆ ಇವ್ರಿಗೆ ಏನಿದೆ ಇವ್ರು ಅವ್ರ ಏನಾದ್ರು ದೂಷಣೆ ಮಾಡ್ತಾರೆ ಅದು ಇವ್ರಿಗೆ ಏನು ಮಾಡೋದಿಲ್ಲ. ಯಾರು ಇವ್ರನ್ನ ಹೊಗಳಿದರೂ ಅದು ಬಗ್ಗೆ ಅವ್ರಿಗೆ ಕಾಳಜಿ ಇರೋದಿಲ್ಲ. ಯಾರು ದೂಷಣೆ ಮಾಡಿದ್ರು ಅದಕ್ಕಿಂತ ಅವರು ಉಗ್ಗೋದು ಇಲ್ಲ ಕುಗ್ಗೋದು ಇಲ್ಲ. ಸಮ ದುಃಖ ಸುಖಂ ದೀರ ಅಂತ ಹೇಳಿದಂತೆ ಅವ್ರಿಗೆ ಹೊರಗಿಂದ ಆಗೋ ಬೇಕಾದ ಏನು ಇಲ್ಲ. ಯಾಕೆಂದ್ರೆ ಒಳಗೆ ಇರುವಂತ ಅನಿರುದ್ಧ ನಾರಾಯಣ ಮತ್ತು ಈ ದೇವತೆಗಳು ಇವರಲ್ಲಿ ಮನಸ್ಸನ್ನ ನೆಲೆಸಿದ್ದಾರೆ. ಇವರ ಮೂಲಕವೇ ಅವ್ರಿಗೆ ಸುಖ ಸಿಗ್ತಾ ಇದೆ. ಇಲ್ಲಿ ಹೇಳಿದ್ದಾರಲ್ಲ ಸುಖ ಸಿಕ್ಕತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅವ್ರ ಮೂಲವಾಗಿವೆ ಅವ್ರಿಗೆ ಸುಖವು ಸಿಗ್ತಾ ಇದೆ ಅಂತ ಹೇಳ್ತಾ ಇರಲ್ಲ. ಇಲ್ಲಿ ವಾರ್ಜಾನ ಭಜಿಸುತ್ತ ಸುಖವ ಕೊಡುತ್ತಿಹರು. ಸೊ ಇಲ್ಲಿ ಸುಖವನ್ನ ಕೊಡೋರು ಯಾರು? ಈ ದೇವತೆಗಳ ಮೂಲಕವಾಗ ಅನಿರುದ್ಧ ನಾರಾಯಣ ಬಿಂಬರೂಪಿಯಾಗಿ ಇರುವಂತವನು ಅನಿರುದ್ಧ ನಾರಾಯಣ ರೂಪದಿಂದ ಈ ಶರೀರ ಮಾನಿಗಳ ದ್ವಾರ ಇವರಿಗೆ ಕೊಡ್ತಾ ಇದ್ದ ವಿಭವಾಗ ಹೊರಗಿಂದ ಇವರಿಗೆ ಕೆಳಗೆ ಇವರಿಗಿಂತ ಕಡಿಮೆಯಾದ ಜ್ಞಾನದಿಂದ ಲೌಕಿಕದ ವ್ಯವಹಾರದಲ್ಲಿ ಇರುವವರು ಕೊಡುವಂತ ಆ ಚಪ್ಪಾಳೆಗಳಾಗಲಿ ಆ ಸಂಭಾವನೆಗಳಾಗಲಿ ಆ ದೂಷಣೆ ಆಗಲಿ ಇವರಿಗೆ ಯಾವುದು ಬೇಕಾಗಿರೋದಿಲ್ಲ, ಆ ಸ್ಥಿತಿಗೆ ಬಂದು ಬಿಡ್ತಾರೆ. ಸೊ ಹಾಗೆ ಇದಕ್ಕೆ ಹೇಳ್ತಾ ಇದ್ದಾರೆ. ಸೊ ವಾರಿಜಾಸನ ವಾಯು ಇವರನ್ನ ಬರೀ ಹೆಸರುಗಳನ್ನ ತಿಳ್ಕೊಳ್ಳೋದಲ್ಲ, ಹೆಸರನಂದ್ರೆ ಇವ್ರು ಯಾರು ಎಂಥದ್ದವರು ಅಂಬೋ ಒಂದು ಚಿಂತನೆ ಆ ಪರಿಚಯ. ಬರೀ ಹೆಸರು ಹೇಳೋದು ಯಾವ್ದಕ್ಕೆ? ನಾವು ಲೌಕಿಕದಲ್ಲಿ ಒಂದು ಹೆಸರು ಹೇಳಿದ್ರೆ ಆ ಹೆಸರು ಕಮ್ಸ್ ಇವರು ಒಂದು ಕಮಲ ಅಂತ ಹೇಳಿದ್ರೆ ಆ ಹೀಗೆಲ್ಲ ಇರೋದು ಅಂತ ತಕ್ಕಂತ ಅಲಾಂಗ್ ವಿತ್ ದಟ್ ನಮ್ಗೆ ಆ ವಸ್ತುವಿನ ಪರಿಚಯ ಆಗತ್ತೆ. ಇಲ್ಲಿನೂ ಹಾಗೆ ಬ್ರಹ್ಮ ವಾರಿಜಾಸನ ವಾಯು ಅಂತ ಹೇಳಿದ್ದಾಗ ಇವರ ಪರಿಚಯ ನಮ್ಗೆ ಆಗಬೇಕು. ಹಾಗೆ ಸಮಾನರು ಅವರು ಇಬ್ರು ಸಮಾನ ಯೋಗ್ಯತೆ ಜ್ಞಾನ ಭಕ್ತಿಯಲ್ಲಿ ಸಮಾನರು ಅಂತ ನಮ್ಗೆ ಆ ಚಿಂತನೆ ಬರಬೇಕು. ಆಮೇಲೆ ವೀಂದ್ರ ಅಂತ ಹೇಳುವ ಮೂಲಕವಾಗ ಅಲ್ಲಿನೂ ಪಕ್ಷಿರಾಜ ಆ ಗರುಡ ಅಂತ ಗರುಡಕ್ಕೆ ಬರುವಾಗ ಅವನಿಗೆ ಹೇಳುವಾಗ ಗರುಡನಿಗೆ ಚಿತ್ತಾಭಿಮಾನಿತ್ವವು ಹೇಳ್ತೀವಿ ಮತ್ತು ಇಲ್ಲಿ ಮತ್ತು ಅಹಂಕಾರ ತತ್ವಕ್ಕೆ, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಗರುಡ ದೇವರು. ಮತ್ತು ನಮ್ಗೆ ಗರುಡ ದೇವರಂದ್ರೆ ಏನಾಗಬೇಕಾಗಿದೆ ಇಲ್ಲಿ ಅಂದ್ರೆ, ಗರುಡ ದೇವರು ಆ ಭಗವಂತನಿಗೆ ವಾಹನ ಮಾತ್ರ ಅಲ್ಲ, ಮತ್ತು ಅವ್ರು ಬಂದು ವೇದಕ್ಕೆ ಪೌರುಷ ಅಪೌರುಷ ವೇದಕ್ಕೆ ಅಭಿಮಾನಿಗಳು. ಅಂದ್ರೆ ಏನಾಗತ್ತೆ ನಮ್ಗೆ, ಆ ಗರುಡ ಅಂತ ತಿಳ್ಕೊಂಡಾಗ ಬರೀ ಪಕ್ಷಿರಾಜ ಅಂತ ಮಾತ್ರ ಅಲ್ಲ, ಆ ಪಕ್ಷಿರಾಜ ಅವರು ಪಕ್ಷಿ ಪಂಕಜ ಅವರು ಅವರು ಆ ಒಂದು ಗಾಳಿಯಿಂದಲೇ ಸಾಮವೇದ ಹೊರಡತ್ತ ಅಂತ ಹೇಳ್ತಾರೆ. ಸೊ ಎಲ್ಲಾ ವೇದದಲ್ಲಿ ಇರುವಂತ ಅರ್ಥಗಳು, ವೇದದಲ್ಲಿ ಭಗವಂತನ ಬಗ್ಗೆ ಏನು ಹೇಳಿದ್ದಾರೋ ಆ ಅರ್ಥ ನಮಗೆ ಧ್ಯಾನದಲ್ಲಿ ಬರಬೇಕು. ಅಂದ್ರೆ ನಾವು ಧ್ಯಾನದಲ್ಲಿ ದೇವರನ್ನ ಕಾಣುವಾಗ ಸರಿಯಾದ ಒಂದು ಅರ್ಥ, ಆ ಒಂದು ವಿಗ್ರಹ ನೋಡುವಾಗ ಆ ವಿಗ್ರಹದಲ್ಲಿ ವೇದದಲ್ಲಿ ದೋಷ ದೂರ ಸಕಲ ಗುಣ ಪೂರ್ಣ ಆ ಚಿಂತನೆ ಬರಬೇಕು. ಆ ವೇದಕ್ಕೆ ಅನುಗುಣವಾಗಿ ತಿಳಿಯಬೇಕು. ತಿಳಿದದ್ದು ಧ್ಯಾನದಲ್ಲಿ ಬರಬೇಕು. ಧ್ಯಾನ ನಮ್ಗೆ ನಿಲ್ಲೋದೇ ಇಲ್ಲ, ಒಂದು ಎರಡು ಸೆಕೆಂಡ್ ನಿಂತರನೇ ಜಾಸ್ತಿ. ಧ್ಯಾನ ನಿಲ್ಲಬೇಕು ಅಂದ್ರೆ ನೀ ಗರುಡರದ್ಬೇಕು. ಸೊ ವೀಂದ್ರ ಅಂತ ಅಲ್ಲಿ ಆ ಶಬ್ದವನ್ನ ಬಳಸಿದ್ದಾರೆ. ಆಮೇಲೆ ವೀಂದ್ರ ಆದ ಮೇಲೆ ಇಲ್ಲಿ ಶೇಷದೇವರನ್ನ ಬಿಟ್ಟಿದ್ದಾರಲ್ಲ ಅಂದ್ರೆ, ಶೇಷದೇವರನ್ನ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ ವೀಂದ್ರ ಹೇಳಿದ್ರೆ ಆ ಕವೀಂದ್ರ ಮತ್ತು ರುದ್ರನ ಹೇಳಿದ್ರೆ ಅದು ಪೂರ್ತಿ ತಕೋಬೇಕು ಅಂತ. ಒಂದು ಇನ್ನೊಂದು ಮುಖ ಏನಂದ್ರೆ ಇದೆ ರುದ್ರದೇವರೇ ಅದೇ ಜೀವ ತಾನೇ ಶೇಷದೇವರ ಹಾಕ್ತಾರೆ. ಸೊ ಆದ ಕಾರಣದ ಉಮಾಪತಿಯನ್ನ ಸಾಧನೆಯಲ್ಲಿ ಉಮಾಪತಿಯನ್ನ ತಕೊಳ್ತೀವಿ ನಾವು. ಸೊ ಉಮಾರಮಣ ಅಂತ ಉಮಾಮಹೇಶನ ತಗೊಳ್ತೀವಿ. ಶೇಷದೇವರನ್ನ ತಗೋಬೇಕು ನಾನು. ಶೇಷದೇವರನ್ನ ಚಿಂತನೆ ಮಾಡುವಾಗ ಅದು ಹೇಳ್ತಾರೆ ಶೇಷದೇವನ ಅವನು ಹೇಗೆ ಅಂದ್ರ ಪೌರುಷೇಯ ಅಂದ್ರೆ ಅಪೌರುಷೇಯವಾದ ವೇದದಲ್ಲಿ ಇರುವಂತದ್ದು, ವೇದದಲ್ಲಿ ಇರುವುದನ್ನ ಸರಿಯಾದ ರೀತಿಯಿಂದ ನಾವು ಸಮನ್ವಯ ಮಾಡಬೇಕು ಅಂದ್ರೆ ನಮ್ಗೆ ಪುರಾಣಗಳು ಮೂಲಕವಾಗೇ ಸಮನ್ವಯ ಆಗತ್ತೆ. ಸೊ ಆ ಪುರಾಣದ ನಾಲೆಡ್ಜ್ ಬೇಕು. ಪುರಾಣದಲ್ಲಿ ಅದಕ್ಕೆ ಅರ್ಥ ಹ್ಯಾಗ ಹ್ಯಾಗ ಮಾಡಬೇಕು ಅಂತ ವೇದವ್ಯಾಸರೇ ಹೇಳಿದ್ದಾರೆ. ಅದು ಪ್ರಕಾರವೂ ಇರಬೇಕು. ಮತ್ತು ನಮ್ಮ ಆಚರಣೆ ಕರ್ಮಗಳು ಇದೆಲ್ಲವೂ ಪುರಾಣಗಳೇ ಸ್ಮೃತಿ ಗ್ರಂಥಗಳಲ್ಲಿ ಬಂದಿದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಕರ್ಮ ತಿಳ್ಕೊಳ್ಳೋದು ಮಾತ್ರ ಇಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಶೇಷದೇವರನ್ನ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಬರೋದು ಉಮಾಮಹೇಶ್ವರರು. ಉಮಾಮಹೇಶ್ವರರು ಅದಕ್ಕೆ ಬೇಸಿಕಲಿ ಅದೇ ಉಮಾಮಹೇಶ್ವರರು ಅಂದ್ರೆ ವೈರಾಗ್ಯಕ್ಕೆ ರುದ್ರದೇವರನ್ನ ವೈರಾಗ್ಯಕ್ಕೆ ಹೇಳ್ತಾರೆ. ಇಲ್ಲಿ ರುದ್ರದೇವರನ್ನ ಚಿಂತನೆ ಕೊಡೋವಾಗಲೇ ಅವರ ರೂಪ ಚಿಂತನೆ ಕೊಡೋವಾಗಲೇ ಅವರ ಬಳೆಗಳು ಬಳೆಗಳಾಗಲಿ ಅವರ ಆಭರಣಗಳು ಪೂರವು ಆ ಒಂದು ಸರ್ಪಗಳಿಂದಲೇ ಆಗಿದೆ ಅಂತ ಬಂದ್ಬಿಡುತ್ತೆ. ಸೊ ಹಾಗೆ ಅವ್ರಿಗೆ ಆ ಪರಮ ಶುಭ್ರ ಶುದ್ಧವಾದವರು ಅಂತ ಚಿಂತನೆ, ಅವರ ಚಿಂತನೆ, ಅವರ ರೂಪ ವರ್ಣನೆ ನಾವು ಮಾಡ್ತೀವಿ. ತಲೆಯಲ್ಲಿ ಚಂದ್ರನನ್ನು ಗಂಗೆಯನ್ನು ಇಟ್ಟುಕೊಂಡಿದ್ದಾರೆ. ಆ ಒಂದು ಆಭರಣಗಳಾಗ ಸರ್ಪಗಳು ಇರುತ್ತೆ. ತ್ರಿಶೂಲವನ್ನು ಇಟ್ಟುಕೊಂಡಿದ್ದಾರೆ. ಆ ಚರ್ಮ ಗಜ ಚರ್ಮ ಮತ್ತು ಹುಲಿ ಚರ್ಮವನ್ನ ಎರಡು ಅಪ್ಪರ್ ಅಂಡ್ ಲೋವರ್ ಕ್ಲಾತ್ ಹಾಗೆ ಒಂದು ವೈರಾಗ್ಯವೂ ಇರುತ್ತೆ. ಅದು ಜೊತೆಯಲ್ಲಿ ಅವರನ್ನ ಚಿಂತನೆ ಮಾಡುವಾಗ ಕುಬೇರ ಮುಂತಾದವರ ಭೃತ್ಯರು ಚಿಂತನೆ ಅಂದ್ರೆ ಬರೀ ವೈರಾಗ್ಯ ಒಂದೇ ಕೊಟ್ಟು ಏನು ಕೊಡದೆ ಇರ್ತಾರನ್ನ ಚಿಂತನೆ ಇಲ್ಲ. ಅವರು ಅಲ್ಲಿನೂ ಇದ್ದಾರೆ. ಅವ್ರಿಗೆ ಹಾಗೆ ಎಲ್ಲ ಸಂಪತ್ತು ಕುಬೇರನ ಭೃತ್ಯ ಕುಬೇರ ಇವರಿಗೆ ಪಾದದ ಸೇವೆ ಮಾಡಿಕೊಂಡು ಇರ್ತಾನೆ ಅಂತ.
ಏನ್ ಹೋಯ್ತೀನಿ ಅವ್ರದ್ದು? ಹಲೋ.